ಪುರುಷನೇ ಹೌದು ಅಲ್ಲ, ನಪುಂಸಕ ಅಂತಕ್ಕಂಥದ್ದು ಇಲ್ಲಿ ಅಲ್ಲಿ ಮೋಕ್ಷದಲ್ಲಿಲ್ಲ. ಇಲ್ಲಿ ಮಾತ್ರ ಅದು ಒಂದು ಪಾಪದಿಂದ ಬರ್ತಕ್ಕಂತಹ ದೋಷ ಅಂತ ಹೇಳಿದ್ದಾರೆ. ಸ್ತ್ರೀ ಪುರುಷ ಇಬ್ಬರೇ ಇರ್ತಕ್ಕಂಥದ್ದು ಮೋಕ್ಷದಲ್ಲಿ. ಇಲ್ಲಿ ಯಾಕೆ ಹೇಳಿದ್ರು ಅದೊಂದು ಪಾಪದಿಂದ ಬರ್ತಕ್ಕಂಥದ್ದು, ಆದ್ರಿಂದ ಇಲ್ಲಿ ಹೇಳಿದ್ದಾರೆ. ಇನ್ನು ಸ್ತ್ರೀಯಲ್ಲಿ ಸ್ತ್ರೀ ಒಬ್ಬರಿಂದಿದ್ದಾರೆ, ಸ್ತ್ರೀಯರಾದರೆ ಪುರುಷೊಬ್ಬನ ಮಾತ್ರ ಮತ್ತೊಂದು ಪುರುಷರಿದ್ದಾರೆ. ಅಟ್ಲ ಸ್ತ್ರೀ ಹೌದು ಅಲ್ಲ, ಪುರುಷನ ಹೌದು ಅಲ್ಲ, ಮತ್ತೇನು ಹೇಳಬೇಕು? ಇನ್ನು ಪುರುಷ ಭೂ ಸಲೀಲಾದಲಾಗಿಲ್ಲ, ಭೂಮಿ ಆಮೇಲೆ ನೀರು ಅಗ್ನಿ ಗಾಳಿ ಆಕಾಶ ಮನಸ್ಸು ಚಂದ್ರ ಸೂರ್ಯ ಕಾಲ ಗುಣ ಪ್ರಕೃತಿ ಎಲ್ಲದರೊಳಗೂ ಭಗವಂತಿದ್ದಾರೆ. ಪ್ರಕೃತಿಯೊಳಗೊಂದು ತಾನಲ್ಲ, ಅದರೊಳಗೆ ಎಲ್ಲದರೊಳಗಿದ್ದಾರೆ, ಆದರೆ ತಾನೇ ಅಲ್ಲ, ತಾನಲ್ಲ. ಏನು ಯೋನ ಮಹಾಮಹಿ, ಎಲ್ಲದರೊಳಗಿದ್ದಾನೆ ಆದರೆ ಅವನೇ ಅದಲ್ಲ, ಅದರಿಂದ ಭಿನ್ನನಾಗಿ ತಾನು ತಾನು ನಿಯಾಮಕನಾಗಿ ಇದ್ದಾನೆ. ಏ ಹ್ಯಾಗೆ ಇವನ ಮಹಿಮೆ ಯಾರಿಗೆ ಅರ್ಥವಾಗಬೇಕು? ಏನು ಇವರ ಮಹಿಮೆ ಕಡೆಗಾಣ ರಜಭವ ಸಕ್ರಿಯ ಮುಗುರು. ಈ ಮಹಿಮೆಗಳನ್ನು ನೋಡ್ತಾ ನೋಡ್ತಾ ಬ್ರಹ್ಮಾದಿ ದೇವತೆಗಳು ಕಡೆಗಾಣದೇನು ಆಶ್ಚರ್ಯ ಪಡ್ತಾರೆ. ಇನ್ನ ನಿಧಾನಿಸಲು ಮಾನವರಿಗೆ ಅಳಬಿಡುವುದೇ ಸಾಲ, ಬ್ರಹ್ಮಾದಿ ದೇವತೆಗಳಿಗೇನೆ ಅರ್ಥವಾಗಲ್ಲ ಅಂದಾಗ ಅಲ್ಲಿ ಬ್ರಹ್ಮ ಆದಿ ಅಂತಷ್ಟೇ, ಬ್ರಹ್ಮದೇವರಿಗೆ ಅರ್ಥವಾಗಲ್ಲ ಅಂತಲ್ಲ. ಉಳಿಕೆ ದೇವತೆಗಳಿಗೆ ಆಗಬಹುದು, ಬಿಟ್ಟು ಬಿಡಬಹುದು, ಅವರಿಗೆ ಮಾತ್ರ ಯಾವ ಕಾಲಕ್ಕೂ ಜಾಲಿಕ ಆದಿಯಿಂದ ಅವರು ಬಿಟ್ಟು ಅಂತಾನೆ ಅರ್ಥ. ಈ ರೀತಿ ಇರ್ತಕ್ಕಂಥ ನಾವು ಮಾನವರಿಗೆ ಅಳಗೊಡುವುದೇ ವಿಚಾರಿಸು. ನಾವು ನಮ್ಮ ವಿಚಾರ ಶಕ್ತಿಯಿಂದ ದೇವರನ್ನು ಹಿಡ್ಕೊಳ್ಳಕ್ಕೆ ಹೋಗ್ತೀವಿ, ಸಾಧ್ಯವಾಗ್ತೇವೆ, ಅದಕ್ಕೋಸ್ಕರವಾಗಿ ವಿಚಾರ. ಇನ್ನು ಹೇಗೆ ಅಂದ್ರೆ ಈಗ ಹೇಳ್ತಾ ಇದ್ದೆ, ಈಗ ಪರಮಾತ್ಮನ ವ್ಯಾಪ್ತಿತ್ವ ಅಂತ ತಿಳಿಸ್ತಾರೆ. ಗಂಧರಸ ರೂಪ ಸ್ಪರ್ಶ ಶಬ್ದ ಶಬ್ದೊಂದು ತಾನಲ್ಲ, ಅದರ ಬೆಸರಿಂದ ಕರೆಸಿದ ಜೀವನಿಗೆ ತರ್ಪಕನು ತಾನಾಗಿ ಪೊಂದಿ ಕೊಂದಿಯ ಪರಮ ಕರುಣ ಸಿಂಧು ಶಾಶ್ವತ ಮನವೆ ಮೊದಲಾದ ಇಂದ್ರಿಯಗಳಿಗಿದ್ದು ಭೋಗಿಸುತ್ತಿರುವುದು ವಿಷಯಗಳ. ಇಲ್ಲಿ ಏನೇನೇನೇ ನಮ್ಮದಿಲ್ಲ, ನಾನ್ನ ತೋಸ್ತಿ ಕರ್ತ ನಾನ್ನ ತೋಸ್ತಿ ಭೋಗ್ತಾಂತ ಟೀಕಾಚಾರ್ಯ ಏನು ಹೇಳಿದ್ದಾರೆ ಜಿಜ್ಞಾಸಾಧಿಕಾರದಲ್ಲಿ, ಭಗವಂತನ ಬಿಟ್ಟ ಅನ್ನ ಜಗತ್ತಿನಲ್ಲಿ ಭೋಗ್ತರೇ ಇಲ್ಲ, ಅವರೇ ಅವರೊಬ್ಬರೇ ಭೋಗ್ತ ಅಂತ ಹೇಳುತ್ತಾರೆ. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವೆಲ್ಲ ಇದು ಹತ್ತಿರ ಆಗುವುದು, ಇದು ತಾನಲ್ಲ. ಆದರೆ ಆ ಹೆಸರು ಮುಂದೆ ಗಂಧಾಂಬುದ ಭಗವಂತನ ಹೆಸರು, ರೂಪ ಶಬ್ದ ಸ್ಪರ್ಶ ಎಲ್ಲ ಭಗವಂತನ ನಾಮ. ತಾನು ಅದರ ಹೆಸರಿನಿಂದ ಕಳಿಸುತ್ತ ಆ ಹೆಸರಿಂದ ಕಳಿಸಿಕೊಂಡ ಜೀವನಿಗೆ ತತ್ಪಕನು ತಾನಾಗಿ ಅಲ್ಲಿದ್ದು ತೃಪ್ತಿ ಕೊಡ್ತಾ ಇದ್ದೇನೆ. ಆ ಜಡವಾದ ವಸ್ತು ಎಲೆಕ್ಟ್ರೋ ಮ್ಯಾಗ್ನೆಟ್ ಏನು ಹೇಳ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳು ಶಬ್ದ ಸ್ಪರ್ಶ ರೂಪ ಸುಗಂಧಾದರು ಎರಡೂ ಜಡ, ಎರಡೂ ಜಡವೇ. ಆದರೆ ಜಡದಿಂದ ಜಡಕ್ಕೆ ಸುಖ ಹೇಗಾಗ್ತದೆ ಅಂದಾಗ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ, ವಿದ್ಯುತ್ ಶಕ್ತಿ ತಾನು ಒಳಗೆ ಹೋಗ್ಕಾದ ಮ್ಯಾಗ್ನೆಟ್ ಪವರ್ ಬರ್ತದೆ ಎಲೆಕ್ಟ್ರೋ ಮ್ಯಾಗ್ನೆಟ್. ನ್ಯಾಚುರಲ್ ಮ್ಯಾಗ್ನೆಟ್ ಯಾವ ಕಾಲಕ್ಕೂ ಮ್ಯಾಗ್ನೆಟಿಸಮ್ ಪವರ್ ಇರ್ತದೆ, ಅದು ಎಲೆಕ್ಟ್ರೋ ಮ್ಯಾಗ್ನೆಟ್ ಆಗಲ್ಲ, ವಿದ್ಯುತ್ ಶಕ್ತಿ ಪ್ರವೇಶ ಮಾಡಿದಾಗ ಆಕರ್ಷಕ ಶಕ್ತಿ ಬರ್ತದೆ. ಹಾಗೆ ಆ ಒಂದು ಕಡೆಗೆ ಆಕರ್ಷಕ ಶಕ್ತಿ ಇದ್ದು ಇನ್ನೊಂದು ಕಡೆ ಮ್ಯಾಗ್ನೆಟ್ ತಿಂದ ಹೋದ್ರೆ ಎಳ್ಕೊಂಬಲ್ಲ ಎಳ್ಕೊಂಬಲ್ಲ. ಅದಕ್ಕೆ ಒಂದು ಮ್ಯಾಗ್ನೆಟಿಕ್ ವಸ್ತು ಇನ್ನೊಂದು ನಾನ್ ಮ್ಯಾಗ್ನೆಟಿಕ್ ವಸ್ತುವನ್ನು ಎಳ್ಕೊಂಬಲ್ಲ. ನಾವು ಸ್ಟೇನ್ಲೆಸ್ ಸ್ಟೀಲ್ ಪರೀಕ್ಷೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಮ್ಯಾಗ್ನೆಟ್ ಇಡ್ತೀವಿ, ಅದು ಹಿಡ್ಕೊಂಡ್ಬಿಟ್ರೆ ಇದು ಸರಿ ಆಗ್ತಲ್ಲ, ಸ್ಟೀಲ್ ಅಲ್ಲ ಇದು ಕಬ್ಬರ ಆಗಿರ್ತೀವಿ, ಹಿಡ್ಕೊಳ್ದೆ ಆದ್ರೆ ಒಳ್ಳೆ ಸ್ಟೀಲ್ ಇರ್ತೀವಿ. ಹಾಗೆ ಭಗವಂತನು ಕೂಡ ಶಬ್ದ ಸ್ಪರ್ಶ ರೂಪ ಸುಗಂಧಾದಿಗಳು ಜಡ, ಅದರಲ್ಲಿ ತಾನು ಹೊಕ್ಕು ಅದರ ಹೆಸರಿಂದ ಅಲ್ಲಿ ಆ ತೃಪ್ತಿ ಕೊಡತಕ್ಕಂತಹ ಶಕ್ತಿ ಪ್ರಕಟ ಮಾಡ್ತೇವೆ. ಹೋದಪ್ಪ ಇಲ್ಲಿ ನಮ್ಮ ಇಂದ್ರಿಯರು ಅವು ಜಡ, ಆ ಇಂದ್ರಿಯರು ಜಡ, ಆ ಇಂದ್ರಿಯರಲ್ಲಿ ಹೊಕ್ಕು ಅದನ್ನು ಎಳ್ಕೊಂಬ ಶಕ್ತಿ ಮಾಡ್ತಾರೆ. ಎಳ್ಕೊಂಬ ಶಕ್ತಿ ದೂರ ಅಲ್ಲ, ಸನ್ನಿಕರ್ಷ ಮುತ್ಪಾದ್ಯ ಅಂತಾರೆ ಬ್ರಹ್ಮದೇವರು. ನಮ್ಮ ನಮ್ಮ ಕರ್ಮಾನುಸಾರವಾಗಿ ಯಾವ ಇಂದ್ರಿಯಕ್ಕೆ ಸುಖ ಕೊಡಬೇಕು ಅಂತ ದೇವರು ಇಚ್ಛಾ ಅದೇ ಆ ಇಂದ್ರಿಯಕ್ಕೆ ಯೋಗ್ಯವಾದ ಶಬ್ದ ಸ್ಪರ್ಶ ರೂಪಸಕ ಸನ್ನಿಕರ್ಷ ಮುತ್ಪಾದ್ಯ ಅಷ್ಟಮಸ್ಕಂದ ತಾತ್ಪರ್ಯವಾಗಿದ್ದು ಇಂದ್ರಿಯಕ್ಕೆ ಹತ್ತಿರ ತಂದು ಆ ಜಡವಾದ ಇಂದ್ರಿಯಕ್ಕೆ ಜ್ಞಾನವನ್ನು ಉಂಟು ಮಾಡಿ ಆಮೇಲೆ ಎರಡನ್ನು ಸೇರಿಸಿ ಸುಖ ಕೊಡ್ತಾನೆ. ನಿಂದೇನದು ಹೇಳು ಅಂತ ಅದೇ ಹೇಳ್ತಾನೆ. ಗಂಧರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ, ಅದರ ಕಸರಿಂದ ಕರೆಸುತ್ತ ಜೀವನಿಗೆ ತರ್ಪಕನು ತಾನಾಗಿ ತೃಪ್ತಿ ಕೊಡ್ತಕ್ಕಂಥವ್ರು ಅವರು. ಒಂದು ಕೊಂಡಿಗ ಪರಮ ಕರುಣ ಸಿಂಧು ಶಾಶ್ವತ ಮನವ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತ್ತಿರುವ ವಿಷಯಗಳು ಅಲ್ಲಿದ್ದು ಕೊಡ್ತಾ ಇದ್ದಾನೆ. ಇಂದ್ರಿಯಲ್ಲಿದ್ದು ತಾನು ಅದಕ್ಕೆ ಅದನ್ನು ಗ್ರಹಣ ಮಾಡ್ತಕ್ಕಂತಹ ಶಕ್ತಿಯನ್ನು ಕೊಟ್ಟು ಅದನ್ನು ತಾನು ತೊಗುತ್ತಾನೆ. ತಾನು ಅಲ್ಲಿ ತಾನು ಎಲ್ಲ ಇಂದ್ರಿಯಗಳ ಮೂಲಕವಾಗಿ ತಾನು ತೊಗುತ್ತಾನೆ. ಯಾಕೆ ಇಷ್ಟಾಗಿ ಪರಮಾತ್ಮನಿಗೆ ದಾಹ, ಪರಮಾತ್ಮನಿಗೆ ಅದಕ್ಕೋಸ್ಕರವಾಗಿ ಸಕಲ ಜೀವರಾಶಿಗಳಲ್ಲಿ ತಾನು ಇದ್ಕೊಂಡು ಅನುಭವಿಸ್ತಾರಲ್ಲ, ಇನ್ನು ಎಷ್ಟು ದಾರಿ ದೇವರಿಗೆ ಹಾಗಾದ್ರೆ ನಮ್ಮಂತ ಋಷಿ ಸುಖದಿಂದ ದೂರ ಇರುವಂತ ಹೇಳಿಬಿಟ್ಟು ತಾನು ನಮ್ಮ ಎಲ್ಲಾ ಇಂದ್ರಿಯ ಸುಖ ಬಿಡುವಂತೆ ನಮಗೆ ಹೇಳಿ ತಾನು ಮಾತ್ರ ಸಕಲ ಜೀವರಾಶಿಗಳನ್ನು ಹೊಕ್ಕು ಇಷ್ಟು ಜೀವರಾಶಿಗಳ ಮೂಲಕವಾಗಿ ಅನುಭವಿಸ್ತಾ ಇದ್ದಲ್ಲ ಇಷ್ಟು ಆದರೆ ಇವರು ಎಷ್ಟು ದಾಹ ಅಂದ್ರೆ ಪರಮಾತ್ಮನೇ ದಾಹ ಅಲ್ಲ. ಯಾಕೆಂದ್ರೆ ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಮ್ಮ ಸುಖ ಅನುಭವಕ್ಕೆ ತಂದುಕೊಡಬೇಕಲ್ಲ, ಅದಕ್ಕೋಸ್ಕರವಾಗಿ ದೇವರು ಇಷ್ಟು ಮಾಡ್ತಾ ಇರ್ತಾನೆ. ಅದೇನಾಗಬೇಕಾಗಿಲ್ಲ, ಅದೇನಾಗಬೇಕಾಗಿಲ್ಲ ಆದ್ರೂ ನಾವು ಅಪೇಕ್ಷೆ ಪಟ್ಟಿರ್ತೀವಿ ಹಿಂದಿನ ಜನ್ಮದಲ್ಲಿ. ಅದು ಬೇಕು ಇದು ಬೇಕು ಅಂತ ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಆ ವ್ರತ ಮಾಡಿ, ಆ ಯಜ್ಞ ಮಾಡಿ, ಆ ಸುಖ ಬೇಕು ಈ ಸುಖ ಬೇಕು ಅಂತ ದುಡಿದಿತ್ತವಲ್ಲ, ಮತ್ತೆ ಅದನ್ನು ಕೊಡೋದಕ್ಕೆ ಮಾಡಿ ಕೊಡುವುದಕ್ಕೋಸ್ಕರವಾಗಿ ಜಡವಾದ ಇಂದ್ರಿಯಗಳಿಗೆ ಸಾಮರ್ಥ್ಯವಿಲ್ಲ, ಜಡವಾದ ಶಬ್ದ ಸ್ಪರ್ಶಗಳ ಸಾಮರ್ಥ್ಯವಿಲ್ಲ. ನಾನು ಹೊಕ್ಕು ಅಲ್ಲಿ ಹೊಕ್ಕು ಅಲ್ಲಿ ಮ್ಯಾಗ್ನೆಟ್ ಪವರ್ ಕೊಟ್ಟು, ನಮ್ಮ ಇಂದ್ರಿಯಗಳು ಹೊಕ್ಕು ಅಲ್ಲಿ ಮ್ಯಾಗ್ನೆಟ್ ಪವರ್ ಕೊಟ್ಟು ಎರಡನ್ನು ಸೇರಿಸಿ ತಾವು ತಗೊಂಡು ನಮ್ಮ ಅನುಭವಕ್ಕದು ಒಮ್ಮೆ ಅದು ಇಷ್ಟು ನಮ್ಮದೇನದು ಅಂತ ತಿಳ್ಕೊಂಡು ಇದನ್ನು ಹೇಳ್ತಾನೆ. ಮುಂದೆ ಶ್ರವಣವನ್ನೇನ ಒಂದೊಂದು ಇಂದ್ರಿಯದಲ್ಲಿ ಭಗವಂತ ಎಷ್ಟೆಷ್ಟು ರೂಪದಿಂದ ಇದ್ದಾನೆ ಅಂತಕ್ಕಂಥ ಹೇಳ್ತಾನೆ. ಶ್ರವಣನೇನ ಜ್ಞಾನ ತಗ್ರಸ ನೀವುಗಳು ಆತ್ಮಾನಿ ಪಾದಾತಿ ಅಭಿಯೋಗಗಳು ತದ್ಗುಣಗಳು ತತ್ಪತ್ತಿಗಳೊಳಗೆ
ಪರಮಾತ್ಮನು ಯಾವಾಗಲೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಚಿಂತನೆ ಮಾಡುವುದೇ ಅತ್ಯಂತ ಶ್ರೇಷ್ಠವಾದ ಉಪಾಸನೆ. ವ್ಯಾಪ್ತನಾಗಿ ಹೇಗಿದ್ದಾನೆ ಅಂತಕ್ಕಂಥದ್ದನ್ನು ಈ ಸಂಧಿಯಲ್ಲಿ ಹೇಳ್ತಾ ಇದ್ದಾನೆ. ಹಿಂದಿನ ಪದ್ಯದಿಂದ ನಾವೇನು ಸುಖ ಅನುಭವಿಸ್ತೀವಿ ಅಥವಾ ದುಃಖವೂ ಆಗ್ತದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇದರಿಂದ ಮನುಷ್ಯನ ಸುಖವೂ ಆಗ್ತದೆ ದುಃಖವೂ ಆಗ್ತದೆ ಅತಿಯಾದಾಗ. ಆದರೆ ಅವೆಲ್ಲ ಜಡವಾದ ಪದಾರ್ಥ, ಸ್ವಾತಂತ್ರ್ಯನ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ಅದರೊಳಗೆ ತಾನು ಹೊಕ್ಕುಬಿಡ್ತಾನೆ, ಹೊಕ್ಕು ಆ ಪರಮಾತ್ಮನ ಹೆಸರೇ ಆ ವಸ್ತುಗಳಿಗೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಆ ವಸ್ತುವಿನ ಹೆಸರಲ್ಲದು, ಪರಮಾತ್ಮನ ನಾಮವೇನೆ, ಪರಮಾತ್ಮನ ನಾಮ ಆಯಾ ವಸ್ತು. ಈ ನಾವು ರಾಮ ಕೃಷ್ಣ ಅಂತ ಇಟ್ಕೊಂಡಿದ್ದೀವಿ, ರಾಮಕೃಷ್ಣ ಆಗ್ತೀವಿ, ಹಾಗೆ ಸಾಂಕೇತಿಕ ಅಷ್ಟೇ. ಆದ್ದರಿಂದ ಆ ಹೆಸರು ಆಗ್ತದ್ದು, ಆ ಹೆಸರಿಂದ ಕರೆಸ್ಕೋತ ತಾನು ಅದರೊಳಗೆ ಇದ್ದು ಅಲ್ಲಿ ಒಳಗೆ ಅದರ ಗುಣ ಪ್ರಕಟ ಮಾಡಿ ನಮ್ಮ ತೃಪ್ತಿ ಕೊಡ್ತಾ ಇದ್ದಾರೆ. ತರ್ಪಕನು ತಾನಾಗಿ ಜಡವಾದ ವಸ್ತುವಿಗೆ ಯಾವುದೇ ರೀತಿಯಲ್ಲಿ ಸುಖ ಕೊಡುವ ಯೋಗ್ಯತೆ ಇಲ್ಲ, ತಾನು ಒಳಗೊಕ್ಕು ಅದರ ಗುಣವನ್ನು, ಅದೇ ಗುಣೋತ್ಕರ್ಷ ಜ್ಞಾನ ಅಂದರು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಭೋದಯ ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ. ಇದೇ ಗುಣೋತ್ಕರ್ಷ ಜ್ಞಾನ. ಈ ರೀತಿಯಾಗಿ ಅದರ ಗುಣವನ್ನು ಪ್ರಕಟ ಮಾಡಿ ಸಕಲ ಜೀವರಾಶಿಗಳಿಗೆ ತೃಪ್ತಿ ಪಡಿಸ್ತಾ ಇದ್ದಾರೆ. ಇನ್ನು ಅಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಅನುಭವ ಬರಬೇಕಲ್ಲ. ಮನವ ಮೊದಲಾದ ಶಾಶ್ವತ ಮೊದಲ ಇಂದ್ರಿಯಗಳಲ್ಲಿದ್ದು, ಮನಸ್ಸಿನಲ್ಲಿದ್ದು ಇಂದ್ರಿಯಗಳಲ್ಲಿದ್ದು ಆ ಇಂದ್ರಿಯ ವಸ್ತುವನ್ನು ಸಂಯೋಗ ಮಾಡಿಸಿ ಅದನ್ನ ಮನಸ್ಸಿಗೆ ಅನುಭವಕ್ಕೆ ತಂದುಕೊಟ್ಟು ನಮ್ಮನ್ನ ತಾನು ಸ್ವೀಕಾರ ಮಾಡಿಕೊಂಡು ನಮ್ಮ ಅನುಭವಕ್ಕೆ ತಂದುಕೊಡ್ತಾನೆ. ತಾನು ಎಲ್ಲ ಜೀವರಾಶಿಗಳ ಮೂಲಕವಾಗಿ, ತಾನು ಇಂದ್ರಿಯಗಳ ಮೂಲಕವಾಗಿ ಎಲ್ಲವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅಷ್ಟು ದಾಹವೇನು ಅಂದ್ರೆ, ಪರಮಾತ್ಮನಿಗೆ ದಾಹವಲ್ಲ, ಅದು ನಿತ್ಯ ತೃಪ್ತರಾಗಿರ್ತಕ್ಕಂಥವರು ಇವೆಲ್ಲ ತಗೊಂಡು ಮತ್ತೆ ಯಾಕೆ ತಗೋತಾನೆ ಇಷ್ಟು ಜೀವರಾಶಿಗಳಲ್ಲಿ? ಆ ಜೀವರಾಶಿಗಳು ಹಿಂದೆ ದುಡಿದಿರ್ತಾರೆ, ನನಗೆ ಆ ಸುಖ ಬೇಕು ಈ ಸುಖ ಬೇಕು ಅಂತ ಅನೇಕ ವೇದೋಕ್ತವಾದ ಕರ್ಮಗಳು ಮಾಡಿರ್ತಾರೆ, ಆ ಫಲ ಅವನು ಉಡಿಸ್ಬೇಕಲ್ಲ, ಅದಕ್ಕೋಸ್ಕರವಾಗಿ ತಾನು ಇಷ್ಟು ರೂಪ ತಗೊಂಡು ಅದನ್ನು ಉಡಿಸ್ತಾ ಇದ್ದಾನೆ ದೇವರು. ಇನ್ನು ಮುಂದೆ ನಮ್ಮ ಇಂದ್ರಿಯರು, ನನ್ನ ಕಣ್ಣು, ನನ್ನ ಮೂಗು, ನನ್ನ ನಾಲಿಗೆ ಅಂತ ನಾವು ಸುಖ ಪಡ್ತೀವಿ. ಇದಕ್ಕೆ ಯಾರು ಸಹಾಯ ಬೇಕಿಲ್ಲ, ಮೇಲ್ನೋಟ ಕಲಿಸ್ತೀವಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ಭೋಜನ ಮಾಡ್ತಾ ಇದ್ದೀನಿ ಅಂತೀವಲ್ಲ. ನೀವು ಒಂದು ಇಂದ್ರಿಯ ಕೆಲಸ ಮಾಡಬೇಕಾದ್ರೆ ಭಗವಂತ ಎಷ್ಟು ರೂಪದಿಂದ ಇದ್ದು ಆಯಾ ಇಂದ್ರಿಯದಿಂದ ನಿನ್ನ ಅನುಭವಕ್ಕೆ ತಂದು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊ. ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಶ್ರವಣ ನಯನ ಘ್ರಾಣ ತ್ವಗ್ರಸ ನೀವುಗಳು ವಾಕ್ಪಾಣಿ ಪಾದಾದ್ಯವಯವಗಳು ತತ್ಗುಣಗಳು ತತ್ಪತಿಗಳೊಳಗೆ ಪ್ರವಿತ ತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸು ತಿಗನು ತಿಳಿಸದಲೇ. ಕಿವಿ ಅದ ಕಿವಿಯಿಂದ ನಾವು ಕೇಳ್ತಾ ಇದ್ವಿ, ನಮ್ಮ ಕಿವಿ ನಾವು ಕೇಳ್ತಾ ಇದ್ವಿ, ನಮ್ಮ ದೇವಸ್ಥೇನ್ರಿ ಇದಕ್ಕೆ ಮುಲಾದು ಅಂತೀವಲ್ಲ, ಹಾಗಲ್ಲ. ಶ್ರವಣ ಆಗಲಿ, ಕಣ್ಣಾಗಲಿ, ಮೂಗೆ ಆಗಲಿ, ನಾಲಿಗೆ ಆಗಲಿ, ಆಮೇಲೆ ಯಾವುದು ಜನ್ಮವೇ ಆಗಲಿ, ಇನ್ನು ಕೈ ಕಾಲು ಬಾಯಿ ಗುದ ಉಪಸ್ಥ, ಇವುಗಳಲ್ಲಿ ಎಷ್ಟೆಷ್ಟು ಬಂದಿದ್ದಾನೆ. ಒಂದು ಉದಾಹರಣೆ ತಗೊಂಡ್ತೀನಿ, ಈ ಕಣ್ಣು ತಗೊಂಬೋಣ. ಕಣ್ಣು ಮೇಲೆ ಕಾಣ್ತಕ್ಕಂಥದ್ದು ಒಂದು ಗೋಳಕ, ಗೋಳಕ ಅಂದ್ರೆ ಒಂದು ಶೋ ಕೇಸ್ ಇದ್ದಾಗೆ, ಆದರೆ ಅದರಲ್ಲಿದ್ದಾಗೆ ಆ ಗೋಳಕ ಯಾವುದರಿಂದ ಆಗಲಿ, ಪೃಥ್ವಿ ತತ್ವದಿಂದ ಆಗಲಿ, ಆ ಪೃಥ್ವಿ ತತ್ವದಲ್ಲಿದ್ದಾನೆ. ಆ ಪೃಥ್ವಿ ತತ್ವಕ್ಕೆ ಯಾರು ಅಭಿಮಾನಿ? ಶನೇಶ್ವರ ಧರಾದೇವಿ ಅವರೊಳಗಿದ್ದಾರೆ. ಇನ್ನು ಅದರೊಳಗೆ ಚಕ್ಷುರಿಂದ್ರಿಯ ಅಂತಕ್ಕಂಥದ್ದನ್ನು, ಚಕ್ಷುರಿಂದ್ರಿಯದ ರಕ್ಷಣೆಗೋಸ್ಕರವಾಗಿ ಇರ್ತಕ್ಕಂಥದ್ದು ಮೇಲಿಂದ ಗೋಳಕ, ಆ ಚಕ್ಷುರಿಂದ್ರಿಯದಲ್ಲಿದ್ದಾರೆ. ಚಕ್ಷುರಿಂದ್ರಿಯ ಯಾವುದರಿಂದ ಆಗಿದೆ? ತೇಜಸ್ ತತ್ವದಿಂದ ಆಗಿದೆ. ತೇಜಸ್ ತತ್ವದಲ್ಲಿದ್ದಾನೆ. ತೇಜಸ್ ತತ್ವಕ್ಕೆ ಅಭಿಮಾನಿ ಯಾರು? ಅಗ್ನಿ, ಅಗ್ನಿಯಲ್ಲಿದ್ದಾನೆ. ಆಮೇಲೆ ಇನ್ನ ಕಣ್ಣಿಗೆ ಅಭಿಮಾನಿ ಯಾರು? ಸೂರ್ಯ. ಆ ಸೂರ್ಯನಲ್ಲಿದ್ದಾನೆ. ನೋಡಿ ಎಷ್ಟು ರೂಪದಿಂದ, ಒಂದು ಆರು ಏಳು ರೂಪದಿಂದ ತಾನು ಇದ್ದು ಆ ಕಣ್ಣಿನಲ್ಲಿದ್ದು ಆ ರೂಪವನ್ನು ತಾನು ಗ್ರಹಣ ಮಾಡ್ತಾನೆ. ಇಷ್ಟು ರೂಪದಿಂದ ಇಲ್ಲ ಹೋದ್ರೆ ಅದನ್ನು ಗ್ರಹಣ ಮಾಡುವ ಯೋಗ್ಯತೆಯೇ ಇಲ್ಲ. ತಾನು ತಗೋತಾ ಇದ್ದಾನೆ. ತಗೊಂಡು ಪತ್ಪತಿಗಳೊಳಗೆ ಅವರೊಳಗೆ ಇದ್ಕೊಂಡು ಪ್ರವಿತತೆಯನ್ನು ತಾನಾಗಿ ಅಲ್ಲಿ ಒಳಗೆ ನಿಂತ್ಕೊಂಡು ಅನೇಕ ಕರ್ಮಗಳನ್ನು ಮಾಡಿ ಕಣ್ಣಿನಿಂದ ತೋರಿಸ್ತಾನೆ, ಕಿವಿಯಿಂದ ಕೇಳಿಸ್ತಾ ಇದ್ದಾನೆ, ನಾಲ್ಗಿಂದ ರಸ ಸ್ವೀಕಾರ ಮಾಡ್ತಾ ಇದ್ದೀನಿ, ಇವೆಲ್ಲ ಕೈಗಳು ಅಲ್ಲಾಡಿಸ್ತಾ ಇದ್ದೀವಿ, ಕಾಲಲ್ಲಾಡಿಸ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ, ಇವೆಲ್ಲ ತಾನೇ ಮಾಡಿ ಈ ಇಂದ್ರಿಯಗಳ ಒಳಗೆ ಇಷ್ಟು ರೂಪಗಳಿದ್ದಂತೆ ತಾನು ಮಾಡಿ ಇದು ಪರಮಾತ್ಮ ಮಾಡ್ತಾ ಇದ್ದಾನೆ ಎನ್ನುವ ಜ್ಞಾನವನ್ನು ನಮಗೆ ಕೊಡದೇನೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಜ್ಞಾನವನ್ನು ಕೊಟ್ಟು ನಮ್ಮ ಸಂಸಾರಕ್ಕೆ ತಿಳಿಸ್ತಾ ಇದ್ದೀನಿ. ಸಂಸಾರ ಅಂದ್ರೆ ಹುಟ್ಟು ಸಾಯುವಿಕೆ ಸುಳಿ ಏನದೆ, ಇದಕ್ಕೆ ಸಂಸಾರ ಅಂತ ತಿಳ್ಕೊಂಡಿಸು. ಈ ಅಜ್ಞಾನವೇ ನಮ್ಮ ಸಂಸಾರಕ್ಕೆ ಬಂಧಕ. ವಿಶ್ವತೀರ್ಥರು ಷೋಡಶಿಯೊಳಗೆ ಹೇಳ್ತಾ ಇದ್ದಾರೆ, ಬಂಧಕ ಅಂದ್ರೆ ಯಾವುದು? ತತ್ಕರ್ಮ ಎನ್ನ ಬಂಧಾಯ ಸಾ ವಿದ್ಯಾ ಯಾವಿಮುಕ್ತೆಯೇ. ಯಾವ ಒಂದು ಕರ್ಮ ನಾವು ಹುಟ್ಟುವುದಕ್ಕೆ ಕಾರಣವಾಗುವುದಿಲ್ಲೋ ಅದಕ್ಕೆ ಕರ್ಮ ಅಂತ ಕರೀಬೇಕು. ವೇದೋಕ್ತವಾದ ಕರ್ಮವೇ ಪುನಃ ಹುಟ್ಟುವುದಕ್ಕೆ ಕಾರಣವಾದರೆ ಅದು ವಿಕರ್ಮ, ಅದು ಪಾಪಕರ್ಮ ಅನ್ಬೇಕು ಅಂತ ಹೇಳಿದೆ ವೇದ. ಹಾಗಾದ್ರೆ ಈ ರೀತಿ ಇರ್ತಕ್ಕಂಥದ್ದೇನಿದೆ ಅಂದ್ರೆ ಯಾವ ಅಜ್ಞಾನ? ಕರ್ಮ ಸ್ವತಃ ಬಂಧಕವೂ ಅಲ್ಲ, ಮೋಚಕವೂ ಅಲ್ಲ, ಜಡವಾದ. ಈ ಕೋಳಾಗೆ ಕೈಯೊಳಗೆ ಕೋಳ ಇರ್ಬೇಕಾದ್ರೆ ಅದಷ್ಟೇ ಹಾಕ್ತದೇನು? ಹಾಕ್ಸ್ಕೊಂಬವನು ಒಬ್ಬರು ಬೇಕು, ಹಾಕುವವನು ಒಬ್ಬರು ಬೇಕು. ಆ ಇಬ್ಬರು ಇದ್ದಾಗ ಆಗ ಆ ಕೋಳದ ಕೆಲಸ. ಹಾಗೆ ಇದು ಅಷ್ಟೇನೆ, ಇಲ್ಲಿ ಪರಮಾತ್ಮ ಪ್ರೇರಣೆ ಆದರೆ ಮಾತ್ರ ಇದ್ಯಾವು. ಆ ಪ್ರೇರಣೆ ಆದರೆ ಹೋದ ಪಕ್ಷದಲ್ಲಿ ಯಾವ ಪ್ರಯೋಜನವಿಲ್ಲ. ಅದಕ್ಕೋಸ್ಕರವಾಗಿ ಯಾವ ಅಜ್ಞಾನ? ಕರ್ಮ ಸ್ವಯಂ ಬಂಧಕವಲ್ಲ, ಮೋಚಕವಲ್ಲ. ಕರ್ಮ ಮಾಡುವಾಗ ನಮ್ಮ ಮನೋಭಾವನೆ ಏನು? ನಾನು ಕರ್ತನಲ್ಲ, ನಾನು ಕರ್ತ, ನಾನು ನೋಡ್ತೀನಿ, ನಾನು ಮಾತನಾಡ್ತೀನಿ, ನಾನು ಕೇಳ್ತೀನಿ ಅಂತಕ್ಕಂಥ ನಾನು ಕರ್ತೃತ್ವ ನನ್ನಲ್ಲಿ ಇಲ್ಲದೆ ಹೋದು ನಾನು ಕರ್ತ ಅಂತ ತಿಳ್ಕೊಂಬೋದೇನೆ, ಇದು ಮೊದಲನೇ ಬಂಧಕ. ಅದು ನಾವು ಹುಟ್ಟುವುದಕ್ಕೆ ಆ ಕರ್ಮ ಬಂಧಕವಾಗುತ್ತಾರೆ. ಇನ್ನು ಎರಡನೇದು ಯಾವುದು? ನಾನು ಭೋಕ್ತರಲ್ಲ, ಒಳಗೆ ಇಂತಲೂ ಪರಮಾತ್ಮೇ ಸ್ವೀಕಾರ ಮಾಡ್ತಾ ಇದ್ದಾರೆ. ಶಬ್ದ ಸ್ಪರ್ಶ ರೂಪರಸ ಗಂಧಾದರೂ ತಗೊಂಬೋ ಯೋಗ್ಯತೆಯೇ ನಮಗಿಲ್ಲ, ಅವನೇ ತಗೋತಾ ಇದ್ದಾನೆ. ಆದ್ರೆ ನಾವು ಹೆಚ್ಚು ಅವನು ತಗೋತಾ ಇದ್ದಾನೆ ಎನ್ನುವ ಜ್ಞಾನವಿಲ್ಲ, ನಾನು ತಗೊಂಡು ಅವನಿಗೆ ಕೊಡ್ತಾ ಇದ್ದೀವಿ, ಅವನು ತಗೊಂಡು ನಮಗೆ ಕೊಡ್ತಾ ಇದ್ದಾನೆ ಎನ್ನುವ ಜ್ಞಾನವಿಲ್ಲ, ನಾನು ತಗೊಂಡು ಅವನಿಗೆ ಕೊಡ್ತಾ ಇದ್ದೀನಿ ಅಂತಕ್ಕಂತಹ ಭಾವನೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ನಾನು ಭೋಕ್ತ, ಭೋಕ್ತನಂದೇ ಅವನು ಭೋಕ್ತ ಅಂತ ತಿಳ್ಕೊಂಬ ಎರಡನೇ. ಇನ್ನ ಇಂದ್ರಿಯಗಳು ನನ್ನ ಅಧೀನ, ನಾನು ಬೇಕಾದ ಕಂಟ್ರೋಲ್ ಮಾಡಬಲ್ಲೆ, ನೀವು ಮಾಡಲ್ಲ, ನಾನು ಮಾಡ್ತಾ ಇದ್ದೀನಿ ನೋಡಿ ಅಂತ ತಿಳ್ಕೊಂಡು ಹೇಳಿ ಇಂದ್ರಿಯಗಳು ನನ್ನ ಅಧೀನ ಅಂತ ತಿಳ್ಕೊಂಬೋದು. ಮೂರನೇ ಬಂಧಕ ಫಲವೂ ಅಷ್ಟೇ, ಮಾಡೋ ಹಾಗೆ ಮಾಡು, ಫಲ ಹಾಗೆ ಅಂತಲೇ, ನೀವು ಸರಿಯಾಗಿ ಮಾಡಲ್ಲ, ಬೇಜವಾಬ್ದಾರಿಯಿಂದ ಮಾಡ್ತೀರಾದ್ರಿಂದ ನೀವು ಫಲ ಆಗಲ್ಲ, ನಾನು ಯಾರು ಮಾಡ್ತಾರೆ. ಈ ನಾಲ್ಕು ಅಜ್ಞಾನ ವೇದೋಕ್ತವಾದ ಕರ್ಮದಲ್ಲಿ ಬಂದರೂ ಅದು ವಿಕರ್ಮ, ಅದು ಪಾಪಕರ್ಮ, ಅದು ಬಂಧನಕ್ಕೆ ಕಾರಣವಾಗುತ್ತೆ, ಅದರ ಕರ್ಮ ಅಂತ ಕರಿವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಪ್ರವಿತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಮಾಡಿಸಿದ್ರೆ ಜೀವನಿಂದಲ್ಲ ಈ ಜಲವಾದ ದೇಹದಲ್ಲಿ ಕ್ರಿಯೆ ಕಂಡು ಬರ್ತಾರೆ. ಭವಕ್ಕೆ ಕಾರಣನಾಗಿ ನಮ್ಮ ಹುಟ್ಟು ಸಾಯುವಿಕೆ ಕಾರಣನಾಗಿ ದೀರ್ಘ ಸ್ಥಿತಿ ಅನುಭವಿಸಿದೆ. ಈ ಜ್ಞಾನ ನಮಗೆ ನೂರಾರು ವಾಕ್ಯಗಳು ಹೇಳಿದ್ರು ಅದು ಮನಸ್ಸು ನಂಬಿಕೆ ಬರಲ್ಲ, ನಂಬಿಕೆ ಬರಲ್ಲ. ಈ ರೀತಿಯಾದ ನಂಬಿಕೆಯನ್ನು ಕೊಡದೇನೆ, ಈ ರೀತಿಯಾದ ಅಪನಂಬಿಕೆಯನ್ನು ಹುಟ್ಟಿಸಿಬಿಟ್ಟು ಸಂಸಾರಕ್ಕೆ ಕಾರಣವಾಗ್ತಾರೆ. ಈ ದೇಹದಲ್ಲಿ ಆಗೋ ಕೈ ಎಷ್ಟು ಕೈಗಳು ಕೆಲಸ ಮಾಡ್ತಾ, ಒಂದು ಒಂದು ಲೌಕಿಕ ಉದಾಹರಣೆ ತಗೊಂಬೋಣ, ಒಂದು ಗಡಿಯಾರ ತಗೊಂಬಂತೆ, ಗಡಿಯಾರ ತುಂಬ ಮೂರು ಮುಳ್ಳು ಇರ್ತವೆ, ಅದರೊಳಗೆ ಟೈಮ್ ಯಾವ ತೋರಿಸ್ತವೆ, ಮುಳ್ಳು ತೋರಿಸ್ತವೆ, ಅವ್ರಿಗೆ ಎಲ್ಲರೂ ಗೊತ್ತು ಮುಳ್ಳು ತೋರಿಸ್ತವೆ ಅಂತಕ್ಕಂಥದ್ದು. ಸೆಕೆಂಡು ನಿಮಿಷ ಕಟ್ಟಿ ಮುಳ್ಳು ಮೂರು ಮುಳ್ಳು ಇರ್ತವೆ, ಮುಳ್ಳು ತೋರಿಸ್ತವೆ, ಹೌದು ಅಲ್ಲ ಮುಳ್ಳು ಅದು ಯಾಕೆ ಅಲ್ಲ ಅಂದ್ರೆ ಪ್ರತಿಯೊಂದು ಮುಳ್ಳಿನ ಹಿಂದು ಒಂದೊಂದು ಸಣ್ಣ ಚಕ್ರ ಇರುತ್ತೆ ಒಳಗಡೆ. ಈ ಎಲೆಕ್ಟ್ರಾನಿಕ್ ವಾಚ್ ಬಿಟ್ಬಿಡಿ, ಉಳಿಕೆ ಮೊದಲು ಹಿಂದಿದ್ದ ವಾಚ್, ಪ್ರತಿಯೊಂದು ಮುಳ್ಳಿನ ಹಿಂದೆ ಒಂದು ಸಣ್ಣ ಚಕ್ರ ಇರುತ್ತೆ. ಆ ಚಕ್ರ ತಿರುಗಿದಾಗೆಲ್ಲ ಈ ಮೇಲಿನ ಮುಳ್ಳುಗಳು ತಿರುಗುತ್ತಾರೆ, ಮೂರು ಚಕ್ರವೂ ತಿರುಗಬೇಕು, ತಿರುಗಿದಾಗ ಇವು ತಿರುಗ್ತಾರೆ. ಆಯ್ತಾಗಲ್ಲ ಒಳಗಿನ ಚಕ್ರಗಳು ಸ್ವತಂತ್ರವೇನು, ಹಾಗಾಗಿ ಮುಳ್ಳಂತೂ ಸ್ವತಂತ್ರವಲ್ಲ. ಮೇಲಿನ ನೋಡಿ ನಾವು ಸ್ವತಂತ್ರ ತಿಳ್ಕೊತೀವಿ, ಗಡಿಯಾರವನ್ನು ಬಿಚ್ಚಿದಾಗ ಆಗ ಗೊತ್ತಾಗ್ತದೆ. ಹಾಗಾದ್ರೆ ಮೂರು ಚಕ್ರಗಳು ಸ್ವತಂತ್ರವೇ ಅಲ್ಲ. ಆ ಮೂರು ಚಕ್ರಗಳೊಂದು ಪ್ರಧಾನ ಚಕ್ರಕ್ಕೆ ಸೇರಿಸಿರ್ತಾರೆ. ಆ ಚಕ್ರ ಒಂದು ಪ್ರಧಾನ ಚಕ್ರ ತಿರುಗಿದಾಗಲೇ ಇವು ಮೂರು ತಿರುಗುತ್ತಿರ್ತಾರೆ. ಹಾಗಾದ್ರೆ ಅದು ಸ್ವತಂತ್ರವೇ ಅಲ್ಲ. ಆ ಪ್ರಧಾನ ಚಕ್ರವನ್ನು ಒಂದು ಮೇನ್ ಸ್ಪ್ರಿಂಗ್ಗೆ ಅಟ್ಯಾಚ್ ಮಾಡಿರ್ತಾರೆ, ಮೇನ್ ಸ್ಪ್ರಿಂಗ್. ಆ ಮೇನ್ ಸ್ಪ್ರಿಂಗ್ ಬಿಚ್ಚುತ್ತಾ ಹೋದಾಗೆಲ್ಲ ಆಗ್ತಿರುತ್ತೆ. ಹಾಗಾದ್ರೆ ಮೇನ್ ಸ್ಪ್ರಿಂಗ್ ಸ್ವತಂತ್ರ ಅಲ್ಲ. ನಾವು ವೈಂಡ್ ಮಾಡಲೇ, ಪ್ರತಿನಿತ್ಯ ನಾವು ವೈಂಡ್ ಮಾಡಿದ್ರೇನೇ ಉಂಟು, ಇಳ್ಳೋದ್ರೆ ಇಲ್ಲೇ. ಹಾಗೆ ಯದ್ಯಪಿ ಮೇಲ್ನೋಟಕ್ಕೆ ಗಡಿಯಾರದ ಮುಳ್ಳುಗಳು ಸಮಯವನ್ನು ತೋರಿಸಿದ್ರು, ಸ್ವಾತಂತ್ರ್ಯನ್ನು ತೋರಿಸ್ತಾ ಇಲ್ಲ. ಇಷ್ಟು ಕೈಗಳು ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಇಂದ್ರಿಯಗಳಿಂದ, ಪ್ರತಿಯೊಂದು ಇಂದ್ರಿಯಗಳಿಂದ ಒಬ್ಬ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಆ ತತ್ವಾಭಿಮಾನಿ ದೇವತೆಗಳು ಸ್ವತಂತ್ರರೇ ಅಲ್ಲ. ಅವರಿಗೆ ಮುಖ್ಯ ಪ್ರೇರಕ ಮುಖ್ಯ ಪ್ರಾಣದೇವರು ಇದ್ದಾರೆ, ಪ್ರಧಾನ ಚಕ್ರದಂತೆ ಇದ್ದಾರೆ. ಹಾಗೆ ಮುಖ್ಯ ಪ್ರಾಣದೇವರು ಸ್ವತಂತ್ರರೇ ಇಲ್ಲ. ಮಹಾಲಕ್ಷ್ಮೀ ದೇವಿ ಮೇನ್ ಸ್ಪ್ರಿಂಗ್ನಂತೆ ಇದ್ದಾರೆ. ಹಾಗಾದ್ರೆ ಆ ಮಹಾಲಕ್ಷ್ಮೀ ದೇವಿ ಸ್ವತಂತ್ರರೇ ಇಲ್ಲ, ಮೇನ್ ಸ್ಪ್ರಿಂಗ್ ಬಿಚ್ಚಬೇಕು. ಅದನ್ನು ವೈಂಡ್ ನಾವು ಮಾಡಲೇ. ಲಕ್ಷ್ಮೀ ದೇವಿಯು ಸ್ವತಂತ್ರರಲ್ಲ, ಅದಕ್ಕೋಸ್ಕರ ಅಂತಹ ಲಕ್ಷ್ಮೀ ದೇವಿ ಕೂಡ ಸ್ವಾತಂತ್ರ್ಯ ಮಾಡುವ ಯೋಗ್ಯತೆ ಇಲ್ಲ. ಬರೀ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂದ ಮೋಕ್ಷ ಯಶ ಅಪಾಂಗಲ ಮಾತ್ರ ಊರ್ಜಿತ ಸಹ ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತಮ್ರಮಾವಿಂತ ದಾಸ್ತಿತ್ವಂತ ಬಂದಾಗ ಈ ರೀತಿಯಾಗಿ ಇಷ್ಟು ರೂಪಗಳಿಂದ ಪರಮಾತ್ಮ ನಮ್ಮ ಇಂದ್ರಿಯಗಳ ಒಳಗಿದ್ದು ತಾನು ಎಲ್ಲ ಕರ್ಮವನ್ನು ಮಾಡಿ ತಾನು ಈ ದೇಹದ ಮೂಲಕ ಆ ಕರ್ಮ ಹೊರಗೆ ಬರುವಂತೆ ಮಾಡಿ ನಾನು ಮಾಡಿದೆ ನಾನು ಮಾಡಿದೆ ಎಂಬ ಅಭಿಮಾನ ಕೊಟ್ಟು ಬಿಟ್ಟು ನಮಗೆ ಮಿಥ್ಯಾಜ್ಞಾನ ಕೊಟ್ಟು ಸಂಸಾರಕ್ಕೆ ಕಾರಣವಾಗ್ತಾನೆ. ಇನ್ನು ಪರಮಾತ್ಮ ಹಾಗೆ ಗುಣಿ ಗುಣಗಳೊಳಗಿದ್ದು ಗುಣಿ ಗುಣ ನೆನೆಸುವನು ಗುಣಬದ್ಧನಾಗದೆ ಗುಣದ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸಿದವರೊಳಗಿದ್ದು ಗುರುಜನಾತ್ಮನ ಚಿದಾನಂದ ಏಕದೇಹಲು ಕೊನೆಯ ಸಚರಾಚರ ಜಗದ್ಭುಕ್ತವ ವೆನಿಪರೋಗ್ಯನು. ಗುಣಿ ಗುಣಗಳೊಳಗಿದ್ದು, ಗುಣಿ ಅಂದರೆ ಗುಣವುಳ್ಳವನು ಅಥವಾ ಗುಣವುಳ್ಳ ವಸ್ತು ತಿಳ್ಕೊಳ್ಳಿ. ಗುಣವುಳ್ಳ ಚೇತನಾದರೂ ಆಗ್ಬೋದು ಅಥವಾ ಗುಣವುಳ್ಳ ವಸ್ತುವಾದರೂ ಆಗ್ಬೋದು. ಗುಣಿ ಈಗ ಬೆಲ್ಲ, ಗುಣಿ ಬೆಲ್ಲ ಅಂತಕ್ಕಂಥದ್ದೇನಿದೆ ಗುಣಿ, ಅದು ಗುಣ ಯಾವುದು? ಸಿಹಿ ಗುಣ. ಅದಕ್ಕೋಸ್ಕರವಾಗಿ ಆ ಬೆಲ್ಲದಲ್ಲೂ ಇದ್ದಾನೆ, ಅದರಲ್ಲಿರ್ತಕ್ಕಂತಹ ಗುಣ ಏನಿದೆ ಸಿಹಿ ಅದರಲ್ಲೂ ಇದ್ದಾನೆ. ಇದ್ದು ಗುಣಿ ಗುಣ ಎನಿಸುವನು ಆ ಬೆಲ್ಲ ಎನ್ನುವ ನಾಮವು ಭಗವಂತನೇ. ಆ ಒಳಗೆ ಸಿಹಿ ಅಂತಕ್ಕಂತಹ ಏನಿದೆ ಅದು ಭಗವಂತ ನಾಮವೇ. ಜಗತ್ತಿನಲ್ಲಿ ಭಗವಂತನ ನಾಮ ಬಿಟ್ಟು ಅನ್ಯ ನಾಮರು ಇಲ್ಲೇ ಇಲ್ಲ. ಸರ್ವಾಣಿ ನಾಮಾನಿ ಅಮಾವಿಸಂತಿ, ಎಲ್ಲ ಅಕ್ಷರಗಳು ಎಲ್ಲ ವರ್ಣಗಳು ಪದಗಳು ಎಲ್ಲವೂ ಭಗವಂತನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಗುಣಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು ಗುಣಬದ್ಧನಾದರೆ ಗುಣದ ಆ ಒಳಗಿದ್ದರೆ ಆ ಗುಣದ ಏನಾದರೂ ದೋಷ ಮುಟ್ಟೇನು ಅಥವಾ ಗುಣದ ಒಂದು ಪರಿಣಾಮ ಏನಾದರೂ ಆಗ್ತೀನೋ ಅವನ ಮೇಲೆ ಪರಮಾತ್ಮನೇನೆ ಅಲ್ಲ. ಯಾಕಾಗಲ್ಲ ಅಂದರೆ ಸ್ವತಂತ್ರನಾಗಿದ್ದಾನೆ, ಸ್ವತಂತ್ರನಾಗಿದ್ದವರೆ ಸ್ವತಂತ್ರರಾಗಿದ್ದಾನಾದ್ದರಿಂದ ಆತನಿಗಾಗಲ್ಲ. ಈಗ ಹೌದು, ಎಲ್ಲರೊಳಗಿದ್ದು ಅವನಿಗೆ ಆಗಲ್ಲ ಅಂದರೆ ಏನು ನೀವು ಮೂಲಾದಿ ಹೇಳ್ತೀರೋ ಅಥವಾ ನಿಮ್ಮ ದೇವರು ಅಂತ ಹೇಳ್ತೀರೋ? ಒಂದು ಲೌಕಿಕವಾದ ಒಂದು ಉದಾಹರಣೆ ಆದರೂ ಬೇಕೋ ಬೇಡ. ನಾವು ಈ ಚಳಿ ಒಳಗೆ ಹೋಗಿ ನಡುತ್ತೀವಿ, ಕೆಂಪನ್ನ ಮೈಮೇಲೆ ಹಾಕೊಂಡೆ ನಾವು ಕೆಂಪ ಕಾಣಿಸ್ತೀವಿ, ತಾರ್ ಬಿದ್ದರೆ ಇದಾಗುತ್ತೆ. ಈ ರೀತಿ ಇರೋದ್ರಿಂದ ಪರಮಾತ್ಮ ಎಲ್ಲಾ ವಸ್ತುವಿನಲ್ಲೂ ಓತಪ್ರೋತನಾಗಿದ್ದಾನೆ ಅಂದರೆ ಅದು ಸಂಬಂಧ ಇಲ್ಲದೇ ಇರ್ತದೆ ಎಲ್ಲಾದ್ರೂ. ಆ ಗುಣ ಬದ್ಧನಾಗಲ್ಲೇನು? ಈಗ ಹೊಸ ಬಂದಿದ್ದರು, ಮಾತಾಡ್ತಾ ಇದ್ರು, ಏನ್ರಿ ನಿಮ್ಮ ಯಜಮಾನ್ ಹೇಳಿದ್ದಾರೆ ಅಂತ ಕೇಳಿ. ನಮ್ಮ ಯಜಮಾನರು ಜೈಲೊಳಗಿದ್ದಾರೆ. ಅಲ್ಲ ಅಯ್ಯೋ ಅಂತದ್ದೇನ್ ಮಾಡಿದ್ರೆ ಅಲ್ರಿ, ಜೈಲೊಳಗಲ್ಲ ಜೈಲೊಳಗಿದ್ದಾರೆ, ಆದ್ರೆ ಸೂಪರಿಂಟೆಂಡೆಂಟ್ ಆಗಿಲ್ಲ. ಜೈಲೊಳಗೆ ಯಾರ್ಯಾರು ಇರ್ತಾರೆ? ಮರಣದಂಡನೆ ಎದುರಿಸೋ ಕೈದಿ ಇರ್ತಾನೆ, ಜೀವಾವಧಿ ಶಿಕ್ಷೆ ಎದುರಿಸೋ ಕೈದಿ ಇರ್ತಾನೆ, ಅಥವಾ ಕಠಿಣ ಶಿಕ್ಷೆಯನ್ನು ಸಾದಾ ಸೈದವನು ಇವರೆಲ್ಲ ಶಿಕ್ಷೆ ಅನುಭವಿಸ್ತಕ್ಕಂಥವ್ರು, ಇವರು ಜೈಲಲ್ಲಿದ್ದಾರೆ. ಆಮೇಲೆ ಅವ್ರ ಜೊತೆ ಯಾರ್ಯಾರಿದ್ದಾರೆ? ಪೊಲೀಸ್ನವರಿದ್ದಾರೆ. ಪೊಲೀಸ್ನವರಿಗೆ ಅವರಿಗೆ ಬಂಧಕ ಇಲ್ಲ, ಅವ್ರ ಸಂಬಳ ತಗೋತಾರೆ. ಅವ್ರ ಮೇಲೆ ಇನ್ನೊಬ್ಬ ಅಧಿಕಾರಿ, ಇವರೆಲ್ಲರ ಮೇಲೆ ಒಬ್ಬ ಅಧಿಕಾರಿ ಇದ್ದಾರೆ. ಇವರೆಲ್ಲರಿಗಿಂತಲೂ ಸಂಬಳ ಜಾಸ್ತಿ ತಗೊಂಡು ಇವರೆಲ್ಲ ನಿಯಂತ್ರಣ ಮಾಡ್ತಾ ತಾನು ಸ್ವತಂತ್ರನಾಗಿದ್ದಾನೆ ಅವರೆಲ್ಲ ಅಂದ. ಒಂದು ಲೌಕಿಕವಾದ ವ್ಯವಸ್ಥೆಯಲ್ಲಿ ಒಂದೇ ಕರೆಗಿದ್ದರೂ ಕೆಲವರು ಬತ್ತರು ಕೆಲವರು ಮುಕ್ತರು. ಹಾಗೆ ಭಗವಂತ ಸ್ವತಂತ್ರನಾದ ಭಗವಂತನಿಗೆ ಯಾವ ವಸ್ತುವಿನಲ್ಲಿದ್ದು ಆ ಗುಣದ ದೋಷವಿಲ್ಲ. ಶಿವಭಕ್ತಿ ಕೆಸೋ ನಿತ್ಯಂ ನಾಶುಭಕ್ತಿ ಮತ್ತೇ ಹರಿಗೆ. ಆದ್ದರಿಂದ ಗುಣದ ಪುಣ್ಯ ಪುಣ್ಯ ಫಲ ಗುಣಬದ್ಧನಾದರೆ
ಪುನಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಿಗೆ. ಏನು ಗುಣಜ ಪುಣ್ಯ ಪುಣ್ಯ ಫಲ ಅಂದ್ರೆ ಸಾತ್ವಿಕ ಗುಣದ ಫಲ ಏನು? ಪುಣ್ಯ. ಸಾತ್ವಿಕ ಗುಣದ ಪರಿಣಾಮ ಏನು? ಪುಣ್ಯ ಕಾರ್ಯ ನಿತ್ಯವು. ಅದರ ಫಲ ಏನು? ಸುಖ. ಇನ್ನು ರಾಜಸ ಫಲ ಇರುದು ಅಲ್ಲಿ ಮಿಶ್ರ, ಅವರು ಸುಖ ದುಃಖಾದಿಗಳು ಆಗ್ತಿರ್ತದೆ. ಇನ್ನು ಸಂಶಯ ಜ್ಞಾನ, ರಾಜಸ ಅಂದ್ರೆ ಸಂಶಯ ಜ್ಞಾನ, ಅವ್ರಿಗೊಂದು ನಿಶ್ಚಯ ಜ್ಞಾನವಾಗೋದೇನು? ಎಷ್ಟೇ ಹೇಳಿದ್ರು ನಿಶ್ಚಯ ಜ್ಞಾನವಾಗಲ್ಲ. ಇನ್ನು ತಾಮಸರಿಗೆ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನ ಅಂತಕ್ಕಂಥದ್ದು ಅವ್ರ ದುಃಖವೇ ಆದರೂ ಪಾಪ. ಮಿಥ್ಯಾಜ್ಞಾನದಿಂದ ಪಾಪ, ಪಾಪದ ಫಲ ಯಾವುದು? ದುಃಖ. ಈ ರೀತಿ ಇರ್ತಕ್ಕಂಥದ್ದ ಆ ಗುಣದಿಂದ ಬಂದಿರತಕ್ಕಂತಹ ಪುಣ್ಯದಿಂದ ಪಾಪಗಳ ಫಲವನ್ನು ಜೀವರಿಗೆ ಮಾತ್ರ ಉಳಿಸ್ತಾ ಇದ್ದಾನೆ ಪರಮಾತ್ಮ. ತಾನು ಶಿಕ್ಷೆ ಮಾಡಿದ ಯಾರು ಅಪರಾಧ ಮಾಡಿದ್ರು, ಅಪರಾಧ ಮಾಡಿದವನಿಗೆ ಶಿಕ್ಷೆಯನ್ನ ಉಳಿಸ್ತಾ ಇದ್ದಾನೆ ಎಂದು, ತಾನು ಶಿಕ್ಷೆ ಮಾಡ್ತಾ ಇದ್ದಾನೆ, ತಾನು ಶಿಕ್ಷೆ ಅನುಭವಿಸಲ್ಲ, ರಾಜನಾಗಿರ್ತಕ್ಕಂಥವನು. ಹಾಗೆ ಪರಮಾತ್ಮನು ಅಷ್ಟೇ, ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಳಿಸುತ್ತ ಅವರೊಳಗಿದ್ದು ಉರ್ಜಿನಾರ್ಥನ ಚಿದಾನಂದ ಏಕ ದೇಹ, ಅದರ ಫಲವನ್ನು ಅವರಿಗೆ ಉಳಿಸ್ತಾನೆ ಹೊರತು ಬೇರೆ. ಹಾಗೆ ಜೀವನಿಗಾದ್ರೂ ಯಾಕೆ ಉಳಿಸ್ಬೇಕು? ಜೀವನಿಗಾದ್ರೂ ಕೊಡಲು ಯಾಕೆ ಉಳಿಸ್ಬೇಕು? ಈ ತಪ್ಪಲ್ಲಿ ಏನು ಅಂದ್ರೆ, ಉಳಿಸ್ಬೇಕು ಅಂತ ಆತನ ಸಂಕಲ್ಪ ಏನಿಲ್ಲ. ಇನ್ನು ನಾವು ದಡ್ಡತನದಿಂದ ಮೈ ಮೇಲೆ ಹಾಕಿರ್ತೀವ, ಯಾಕೆ ದಡ್ಡತನ ಏನು ಬಂತು? ಈಗ ನಾವು ಅನೇಕ ಹೇಳ್ತೀವಿ, ಇದು ಪುಣ್ಯ, ಇದು ವೇದೋಕ್ತವಾದ ಕರ್ಮ, ಇದು ಪುಣ್ಯ ಇದು ಅಂತ ಮಾಡು ಅಂತ ಹೇಳ್ತೀವಿ. ಯಾತಕ್ಕೆ ಪುಣ್ಯ ಬರ್ತೀವಿ? ಪುಣ್ಯ ಯಾತಕ್ಕೆ? ಸುಖ ಸ್ವರ್ಗದಲ್ಲಿ, ಅಲ್ಲಿ ಸುಖ, ಇಲ್ಲಿ ಬೇಕಾದಷ್ಟು ಸುಖ. ಈ ರೀತಿ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದೇನಂದ್ರೆ ಪುಣ್ಯ ಕರ್ಮ ಇದು ಅಂತ ತಿಳ್ಕೊಂಡು ಅದು ಹೇಳ್ತೀವಿ. ಹೇಳಿದಾಗ ಏನಂತೆ, ಆ ಕರ್ಮ ಮಾಡುವಾಗಲೇನೆ ಫಲ ಅಪೇಕ್ಷೆ ಬಂದು ಹೋಗಿತ್ತು. ಇನ್ನು ಕರ್ಮ ಮಾಡೇ ಇರಲ್ಲ, ಕರ್ಮ ಮಾಡೇ ಇರಲ್ಲ, ಪ್ರಾರಂಭ ಇರಲ್ಲ, ಆ ಫಲಕ್ಕೋಸ್ಕರವಾಗಿ ಮಾಡಬೇಕು ಎಂಬ ಭಾವನೆ ಬಂದು ಹೋಗ್ತದೆ. ಆದ್ರೆ ಅದರ ಫಲ ಉಣ್ಲೇಬೇಕಾಗ್ತದೆ. ನಾವು ಯಾವಾಗ ಒಂದು ಕರ್ಮ ಮಾಡಿದ ಮೇಲೆ ಅದರ ಫಲ ಉಣ್ಲೇಬೇಕು. ತಪ್ಪು ಮಾಡಿದವನು ಎಷ್ಟು ತಪ್ಪಿಸುತ್ತಾನೆ, ಅವ್ರ ಶಿಕ್ಷೆ ಅನುಭವಿಸಲೇಬೇಕು. ಒಳ್ಳೆ ಅದು ಹೇಳ್ತಾರೆ, ನೇಹಾಭಿಕ್ರಮನಾಶಸ್ಯ ಪ್ರತ್ಯವಾಯೋ ನವೀತಗೆ. ಒಳ್ಳೇದು ಮಾಡಿದವನಿಗೆ ಒಳ್ಳೇದು ಹಾಗೇ ಆಗ್ತದೆ, ಕೆಲಕ್ಕೆ ಮಾಡಿದವನಿಗೆ ಕೆಲಕ್ಕೆ ಹಾಗೇ ಆಗ್ತದೆ ಭಗವದ್ಗೀತಾ ಶ್ಲೋಕ. ಹಾಗೆ ಜೀವರು ತಮ್ಮ ಅಜ್ಞಾನದಿಂದ ಪುಣ್ಯ ಪಾಪ ಕರ್ಮಗಳು ಈ ದೇಹದಿಂದ ತಾವು ಮಾಡದೇ ಹೋದ್ರು, ಯಾರೋ ಮಾಡಿದ ಕರ್ಮ ಈ ದೇಹದ ಮೇಲೆ ಪ್ರಕಟವಾಗ್ತಾ ಇದ್ರು, ನಾನು ಮಾಡಿದೆ ಅಂತಕ್ಕಂಥ ಅಭಿಮಾನ ಬರುತ್ತೆ. ಯಾಕೆ? ಪುಣ್ಯ ನಾನು ಮಾಡಿದೆ ಅಂತಕ್ಕಂಥ ಸುಖ ಅಪೇಕ್ಷೆಯಿಂದ. ಪಾಪ ಮಾಡಿದವರು ನಾನು ಪಾಪ ಮಾಡಿದೆ ಸ್ವಾಮಿ ಅಂತ ದೇವರಲ್ಲಿ ಹೇಳ್ಕೊತೀನಿ. ಅದಕ್ಕೋಸ್ಕರವಾಗಿ ಆ ಫಲ ನಮ್ಗೆ ಗುಡಿಸ್ತಾನೆ. ನಾನು ಮಾಡಿಲ್ಲ ಅಂದ್ಬಿಟ್ರೆ ನಾವು ಫಲ ಕೊಡೋದೇ ಇಲ್ಲ. ದೇವರು ನಾನು ಮಾಡಿಲ್ಲ, ನಾಹಂ ಕರ್ತ ಹರಿಹ ಕರ್ತ ಅಂತ ತಿಳ್ಕೊಂಡು ನಿಜವಾಗ್ಲೂ ಮನಃಪೂರ್ವಕವಾಗಿ ತಿಳಿದುಕೊಂಡು ಅಂದಾಗ ಆಗ ಪುಣ್ಯ ಪಾಪ ಕರ್ಮಗಳು ನಮ್ಮ ಎರಡು ಯಾವೂ ಲೇಖ. ಆದ್ರೆ ಆ ಜ್ಞಾನವನ್ನು ಕೊಡದೇನೆ ಅಹಂ ಕರ್ತ ಅಹಂ ಭೋಕ್ತ ಎನ್ನುವ ಅಭಿಮಾನವನ್ನು ಕೊಟ್ಟು ಅದರ ಫಲ ನಮ್ಮ ಏನಾಗುತ್ತೆ, ಫಲ ನಾವು ಉಣ್ಲೇಬೇಕಾಗ್ತದೆ. ಅದರ ಉಜಿರಾತ್ಮನ ಚಿದಾನಂದೈಕ ದೇಹರು ಕೊನೆಗೆ ಸಚರಾಚರ ಜಗತ್ತು ಜನಗಳು ಉಳಿಸ್ಕೋತ ಕೊನೆಗೆ ಏನ್ ಮಾಡ್ತೇವೆ, ಪ್ರಳಯ ಕಾಲದಲ್ಲಿ ಎಲ್ಲವನ್ನು ತನ್ನ ಉದರದಾಗಿ ಇಟ್ಟುಬಿಡ್ತಾರೆ, ಎಲ್ಲ ವ್ಯವಹಾರ ಮಾಡಿಬಿಡ್ತಾರೆ ಪ್ರಳಯ ಕಾಲಕ್ಕೆ. ಅದಕ್ಕೆ ಸುಮ್ಮನೀವನು ಅವರವರ ಗತಿಯನ್ನೊಂದು. ಈ ಸಂಸಾರ ಎಲ್ಲಿವರೆಗೂ ನಡೀತಿದ್ರು, ಹುಟ್ಟು ಸಾಲಿಕೆಯು ಸುಳ್ಳಿ, ಮಹಾಪ್ರಳಯದವರೆಗೂ ನಡೀತಿದ್ರು. ಅಲ್ಲೂ ಕರ್ಮ ಉಳಿತಿದ್ರೆ ಆಗ ಅದನ್ನೆಲ್ಲ ವೇವ್ ಆಫ್ ಮಾಡಿಬಿಡ್ತಾನೆ. ವೇವ್ ಆಫ್ ಮಾಡಿಬಿಟ್ಟು ನಮಗಲ್ಲಿ ನಿಲ್ ಬ್ಯಾಲೆನ್ಸ್ ಮಾಡಿಬಿಟ್ಟು ಆಮೇಲೆ ಸುಖ ಕೊಡೋರಿಗೆ ಸುಖ, ದುಃಖ ಕೊಡೋರು ದುಃಖ, ಈ ರೀತಿ ಕೊಟ್ಬಿಡ್ತಾನೆ ಪರಮಾತ್ಮ. ಅಂದಾಗ ಜಗತ್ತನ್ನು ಎಲ್ಲವನ್ನೂ ತನ್ನ ಉದರದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಉದರದಲ್ಲಿ ಇಟ್ಕೋವಾಗ ಆ ಜೀವನದಲ್ಲಿ ಶುದ್ಧ ಮಾಡಿಬಿಟ್ಟಿರ್ತಾನೆ. ಅಂದ್ರೆ ಈ ಪ್ರಾಕೃತ ಗುಣ ಸಂಬಂಧವಿಲ್ಲ ಮಾಡಿಬಿಟ್ಟಿರ್ತಾನೆ ಜೀವರಾಶಿಗಳ. ಈ ರೀತಿ ಇನ್ನ ವಿದ್ಯೆ ತಾನೆಂದೆನಿಸಿಕೊಂಬ ಅನಿರುದ್ಧ ದೇವರು ಸರ್ವ ಜೀವರ ಬುದ್ಧಿಯೊಳು ನೆಲೆಸಿದ್ದು ಪ್ರೀತಿಪತಿ ಬುದ್ಧಿ ಎನಿಸುವರು. ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ಮಧ್ಯ ರೂಪ ಚತುಷ್ಟಯಗಳಿದ್ದವನೇ ಪಂಡಿತರು. ಇವರು ವಿದ್ಯಾವಂತರು, ಇವರು ಬುದ್ಧಿವಂತರು ಅಂತ ನಾವು ಹೇಳ್ತೀವಿ. ಒಳ್ಳೆ ಸಿದ್ಧರವರು, ತಾವು ಮಾಡಿ ಜಪತಪಾದಿಗಳನ್ನು ಮಾಡಿ ಸಿದ್ಧಿಯನ್ನು ಹೊಂದಿದ್ದಾರೆ ಅಂತ ಹೇಳ್ತೀವಲ್ಲ, ಅದ್ಯಾರು? ಭಗವದ್ ರೂಪ ಅಂತೇಳಿ. ವಿದ್ಯೆ ತಾನೆಂದೆನಿಸಿಕೊಂಬರು ಅನಿರುದ್ಧ ದೇವನು ವಿದ್ಯಾವಂತ ಅಂತ ಹೇಳಿ. ವಿದ್ಯಾವಂತ ಅಂತ ನಾವು ಇಲ್ಲ, ನೀವು ಬಹಳ ಕಷ್ಟಪಟ್ಟು ವಿದ್ಯ ಅದಕ್ಕೆ ವಿದ್ಯಾವಂತನಾಗಿದ್ದಾನೆ ಇಲ್ಲ. ಆ ವಿದ್ಯಾ ಎಂಬುದು ಅನಾದಿಯಾಗಿತ್ತು ಆ ಜೀವನದಲ್ಲಿ, ಇಲ್ಲದೇ ಇದ್ದದ್ದು ದೇವರು ಪ್ರಕಟ ಮಾಡೋದೇ ಇಲ್ಲ. ಬೃಹದಾರಣ್ಯ ಮಾಸ್ಟರ್ ಆಚಾರ್ಯ ಹೇಳಿದ್ದಾರೆ,
ಭಕ್ತಿ ಜ್ಞಾನ ವೈರಾಗ್ಯ ಇವು ಅನಾದಿ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಅನಾದಿಯಾಗಿ ಜೀವನ ಯೋಗ್ಯತಾನುಸಾರವಾಗಿ ಜ್ಞಾನ ಭಕ್ತಿ ವೈರಾಗ್ಯ ಅದನ್ನು ಇದ್ದೇ ಇರ್ತದೆ, ಇದ್ದೇ ಇರ್ತದೆ ಜೀವನ ಯೋಗ್ಯತಾನುಸಾರವಾಗಿ. ಹಾಗಾದ್ರೆ ಯಾಕೆ ಪ್ರಕಟವಾಗಲ್ಲ ಅಂದ್ರೆ, ಯಾವ ಕಾಲಕ್ಕೆ ಪ್ರಕಟವಾಗಬೇಕೋ ಆಗ ದೇವರ ಪ್ರಕಟ ಮಾಡ್ತಾರೆ. ಎಲ್ಲಾ ಜನದಲ್ಲಿ ಮಾಡ್ತಾನೆ ಅಂತ ಹೇಳಲಿಕ್ಕಾಗಲ್ಲ, ಒಂದೇ ಜನದಲ್ಲಿ ಜೀವಮಾನ ಪರ್ಯಂತ ಪ್ರಕಟ ಮಾಡ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಯಾವಾಗ ಅದನ್ನು ಅದಕ್ಕೆ ಕಷ್ಟಪಡಬೇಕಾಗಿಲ್ಲ, ಒಂದು ಈ ಆಟೋಮ್ಯಾಟಿಕ್ ಸ್ವಿಚ್ ನಾವು ಹಾಕ್ಬಿಡ್ತು ಅಂತ ಯಾವುದೋ ಅಲಾರಾಮ್ ಇರ್ತೀವಿ, ಅಲಾರಾಮ್ ಇರುವಾಗ ಇಷ್ಟು ಗಂಟೆ ಹೊಡಿಬೇಕು ಅಂತ ನಾವು ಅಡ್ಜಸ್ಟ್ ಮಾಡಿಬಿಡ್ತು ಅಂದ್ರೆ ಅಷ್ಟು ಗಂಟೆ ಸರಿಯಾಗಿ ಅಲಾರಾಮ್ ಆಗುತ್ತೆ. ಹ್ಯಾಗೆ ಹೊಡಿತು? ಹಾಗೆ ನಮ್ಮದು ಅಂತೆ ಅನಾದ್ಯನಂತ ಕಾಲದಿಂದ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಜೀವನದಲ್ಲಿ ಸ್ವಾಭಾವಿಕವಾಗಿದ್ದ ಅನಾದಿ ಕಾಲದಿಂದ ಅಂತ ಹೇಳ್ತಾರೆ ಆಚಾರ ಬರೋದಾನಿಕ ಭಾಷೆಯಲ್ಲಿ. ಅಂದಾಗ ಅವತ್ತು ಯಾಕೆ ಪ್ರಕಟ ಆಗ್ತೇನೆ, ಅವ್ರು ಯಾವಾಗ ಪ್ರಕಟ ಮಾಡಬೇಕು ಅಂತ ಅಡ್ಜಸ್ಟ್ ಮಾಡಿರ್ತಾನೆ ಆಗ ತಾನಾಗಿ ಅರ್ಥ ಲೋಕವತ್ತು ಲೀಲಾ ಕೈವಲ್ಯ ಪರಮಾತ್ಮೆ ನಮ್ಮ ಹಾಗೆ ಸರ್ವಕರ್ತನ ಕ್ರಿಯೆ ತಮ್ಮ ಮಾನ ರಮಾಪತಿ ಅವುಗಳ ಗುಣೋದ್ರೇಕ ಸ್ವರೂಪಾಯಾದಿಕಾರದಿಂದ ಆಚಾರ ದಾಸ್ತು ಅಂತ ಹೇಳಿದ್ದಾರೆ. ಅಂದಾಗ ಈ ರೀತಿ ವಿದ್ಯೆ ಅವನು ಪ್ರಕಟ ಮಾಡಿದಾಗ ನಮ್ಮ ಜನ ವಿದ್ಯೆ ಈ ದೇಹದಿಂದ ಹೊರಬತ್ತು ಬಂದಾಗ ಆ ಜನ ಅಂತೆ ತುಂಬಾ ವಿದ್ಯಾವಂತರು, ಇವರು ಬಹಳ ಕಷ್ಟಪಡ್ತಿದ್ದಾರೆ ನೋಡಿ. ವಿದ್ಯೆ ಪ್ರಕಟ ಮಾಡಿದವರು ಯಾರು? ಅವನಿಗಿಲ್ಲೇ ಇಲ್ಲ ಈ ಕಡೆ ಇವನು ವಿದ್ಯೆ ಆಗ್ತಾರೆ. ಅದು ಯಾರು? ಅನಿರುದ್ಧ ರೂಪದಿಂದ ಜೀವನದಲ್ಲಿ ಅನಾದಿಯಿಂದ ಇರ್ತಕ್ಕಂತಹ ವಿದ್ಯೆಯನ್ನ ತಾನು ಪ್ರಕಟ ಮಾಡ್ತಾರೆ. ಇನ್ನ ಸರ್ವ ಜೀವನ ಬುದ್ಧಿಯನ್ನು ನೆಲೆಸಿದ್ದು ಕೃತಿ ಬಗ್ಗೆ ಬುದ್ಧಿ ಎನಿಸುವರು. ಇನ್ನು ಬುದ್ಧಿವಂತ ಅಂತೀವಿ, ಒಳ್ಳೆ ಬುದ್ಧಿವಂತ. ಆ ಬುದ್ಧಿ ಎಂಬುದು ಜನ, ಅದು ಒಳಗಡೆ ರೆಕಾರ್ಡ್ ಆಗೋಗಿದೆ ಜೀವನ ಸ್ವರೂಪ ಯೋಗ್ಯತೆ ಅನುಸಾರವಾಗಿ. ಅದನ್ನ ಕೃತಿಪತಿಯಾಗಿರ್ತಕ್ಕಂತಹ ಪ್ರದ್ಯುಮ್ನ ಯಾವ ಕಾಲಕ್ಕೆ ಬುದ್ಧಿ ಪ್ರಕಟ ಮಾಡ್ತೀಯೋ ಯೋನಃ ಪ್ರಚೋದಯಾಗಿ ಅವನು ಪ್ರಕಟ ಮಾಡ್ತೇನೆ. ಇನ್ನು ಸಿದ್ಧಿ ಎನಿಸುವ ಸಂಕರ್ಷಣ, ಇನ್ನು ಯಾವುದೇ ಒಂದು ಜಪ ಮಾಡಲಿ, ಯಾವುದೇ ಒಂದು ಸತ್ಕರ್ಮ ಮಾಡಿದಾಗ ಒಂದು ಸಿದ್ಧಿ ಆಗ್ತದೆ. ಸತ್ಕರ್ಮ ಮಾಡಿದಾಗ ಆ ಸಿದ್ಧಿ ಯಾರು? ಸಂಕರ್ಷಣ ಅಂತ ಪರಮಾತ್ಮ ಕೊಡಲಿ. ಅದನ್ನೇ ಒಂದು ಜಗನ್ನಾಥ ದಾಸು ಜ್ಞಾನದ ಶರಣರ ಸುರತೇನು ಸರ್ವದವ ಯಾರು? ನೀನೆಂದರಿತು ಸದಾನುರಾಗದಲ್ಲಿ ಜಾನಿದೆ ಮನದನು ಮಾನವ ಕಡೆಯೋ ಶ್ರೀನಿಕೇತನವ. ಜ್ಞಾನ ಕೊಡ್ತಕ್ಕಂಥವನು ಪ್ರಕಟ ಮಾಡ್ತಕ್ಕಂಥವ್ರು. ಹಾಗಾದ್ರೆ ಜ್ಞಾನ ಇದ್ದವರಿಗೆಲ್ಲ ಮಾಡೋದೇನು ಮರ್ಯಾದೆ ಕೊಡ್ತಾನೆ ದೇವರು? ಇಲ್ಲ. ಅದಕ್ಕೆ ಜ್ಞಾನ ಕೊಡ್ತಕ್ಕಂಥವನು ಅವನು, ಮಾನ ಕೊಡ್ತಕ್ಕಂಥವನು ಅವನು. ನೀನ ಸ್ವಾಮಿ ನಿನ್ನ ಅನುಗ್ರಹವಾದಿ ಎಂದು ಗೊತ್ತದೆ. ಜ್ಞಾನಿಗಳಿಗೆಲ್ಲ ಮಾನ ಸಿಗ್ತೆ ಅಂತ ಹೇಳಲಿಕ್ಕಾಗಲ್ಲ, ಮಾನಿಗಳಿಗೆಲ್ಲ ಜ್ಞಾನ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರಿಂದ ಎರಡೂ ಭಗವದ್ ರೂಪದ ನೀನು ಪ್ರಕಟ ಮಾಡಿದಾಗ ಉಂಟು. ಅದಕ್ಕೋಸ್ಕರ ಸಿದ್ಧಿ ಎನಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವರ. ಇನ್ನು ಜಗತ್ತಿನಲ್ಲಿ ಪ್ರಸಿದ್ಧರಾಗುತ್ತಾರೆ, ಪ್ರಸಿದ್ಧರಾಗುತ್ತಾರೆ. ಸಿದ್ಧಿಯಾದವರೆಲ್ಲ ಪ್ರಸಿದ್ಧಿ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸಿದ್ಧಿ ಇಲ್ಲವರು ಪ್ರಸಿದ್ಧರಾಗ್ತಾರೆ. ಆ ಪ್ರಸಿದ್ಧಿ ಯಾರು ಕೊಡ್ತಕ್ಕಂಥವರು? ತಾನು ವಾಸುದೇವ ರೂಪದಿಂದ ಪ್ರಸಿದ್ಧಿಯನ್ನು ಜಗತ್ತಲ್ಲಿ ಕೊಡ್ತಾರೆ. ಎಲ್ಲ ಕಡೆ ಕೀರ್ತಿಯನ್ನ ಪ್ರಸಿದ್ಧಿಯನ್ನು ಉಂಟು ಮಾಡ್ತೇನೆ. ಈ ರೀತಿಯಾಗಿ ಅನಿರುದ್ಧ ಪ್ರತ್ಯಮನ ಸಂಕರ್ಷಣ ವಾಸುದೇವ ವಿದ್ಯೆ ಬುದ್ಧಿ ಸಿದ್ಧಿ ಆಮೇಲೆ ಪ್ರಸಿದ್ಧಿ ಈ ನಾಲ್ಕನ್ನ ಭಗವಂತ ಕೊಟ್ಟರೆ ಉಂಟು, ಇಲ್ಲೋದಿಲ್ಲ. ಈ ರೀತಿ ತಿಳಿದುಕೊಳ್ಳುವುದೇನೆ? ನಾನು ನನ್ನ ಸ್ವಪ್ರಯತ್ನದಿಂದ ವಿದ್ಯೆ ಸಂಪಾದನೆ ಮಾಡಿದೆ, ನನ್ನ ಸ್ವಪ್ರಯತ್ನದ ಬುದ್ಧಿಯನ್ನು ಸಂಪಾದನೆ ಮಾಡಿದೆ, ನಾನು ಇದನ್ನೆಲ್ಲವನ್ನು ಸಿದ್ಧಿ ಮಾಡಿಕೊಂಡಿದ್ದೇನೆ ಅಂದ್ರೆ ನನ್ನ ಪ್ರಯತ್ನ ನಾವು ಮಾಡ್ತೀವಿ ತಿಳ್ಕೊತಾರಲ್ಲ, ಇದಕ್ಕಿನ್ನ ಅಜ್ಞಾನ ಬೇಕೇ. ಅದಕ್ಕೋಸ್ಕರವಾಗಿ ಈ ರೀತಿ ಯಾರು ತಿಳ್ಕೊತಾರೆ ಅವರೇ ಪಂಡಿತರು ಅಂತ ತಿಳ್ಕೊಂಡು ಹೇಳ್ತಾರೆ. ತನು ಚತುಷ್ಟಯಗಳು ನಾರಾಯಣನು ಕೃತ್ಕಮರಾಜ್ಯ ಸಿಂಹಾಸನದೊಳ ನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ತಾನೇ ಸೇವ್ಯ ಸೇವಕನೆನಿಸಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಸೇವೆಯ ಕೊಂಬನವರಂತೆ. ತನು ಚತುಷ್ಟಯಗಳು ಸ್ವರೂಪ ದೇಹ, ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಈ ನಾಲ್ಕು ದೇಹಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ ವಾಸ್ತೆ ಇರ್ತಕ್ಕಂತಹದ್ದರಿಂದ ನಾರಾಯಣನು ಹುತ್ತವರ ಅರ್ಥ. ನಾಲ್ಕು ದೇಹಗಳಲ್ಲಿ ಹೃತ್ಕಮಲದಲ್ಲಿ ಹೃದಯ ಆಗ್ತಕ್ಕಂತಹ ಕಮಲದಲ್ಲಿ ನಾರಾಯಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ತಾರಿದ್ದಾರೆ. ಇನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ ವಾಸ್ತೆ ಈ ನಾಲ್ಕು ರೂಪಗಳು ಕೊಡಲು ಈ ನಾಲ್ಕು ದೇಹಗಳಲ್ಲಿ ಇದ್ದಾರೆ. ಅನಿರುದ್ಧಾದ ರೂಪಗಳಿಂದ ಇದ್ದಾರೆ. ಆದರೆ ನಾಲ್ಕು ದೇಹದಲ್ಲೂ ಹೃತ್ಕಮಲದಲ್ಲಿ ಇರ್ತಕ್ಕಂಥವ್ರು ನಾರಾಯಣ ರೂಪದಿಂದ. ಈ ರೀತಿರ್ತಕ್ಕಂತಹ ಪರಮಾತ್ಮ ಈ ಯಾಕೆ ಹೀಗಿದ್ದಾರೆ? ತನಗೆ ತಾನೇ ಸೇವ್ಯ ಸೇವಕ ನಿಲ್ಲಿಸಿ ತಾನು ಮೂಲ ರೂಪ ನಾರಾಯಣ ರೂಪದಿಂದ ಪ್ರೇರಣೆ ಮಾಡ್ತಾನೆ, ಆಮೇಲೆ ತನ್ನದೇ ಇನ್ನೊಂದು ರೂಪಗಳಿಂದ ತಾನು ಪ್ರೇರಕನಾಗಿ ಪ್ರೇರ್ಯನಾಗಿ ಅಲ್ಲಿ ಸೇವಾ ಮಾಡ್ತಾನೆ. ತನ್ನದೇ ಒಂದು ರೂಪದಿಂದ ಸೇವಾ ಮಾಡ್ತಾನೆ, ಒಂದು ರೂಪದಿಂದ ಸೇವಾ ಸ್ವೀಕಾರ ಮಾಡ್ತಾ ಇದ್ದಾನೆ ದೇವರು, ಸ್ವೀಕಾರ ಮಾಡ್ತಾ ಇದ್ದಾನೆ. ಸೇವಾ ಆಸಕ್ತ ಸುರರು ಇನ್ನ ದೇವತೆಗಳು ಇದ್ದಾರೆ, ದೇವತೆಗಳು ಇದ್ದು ತಾನೇ ಅಲ್ಲಿತ್ತು ತನ್ನ ಪೂಜೆನ ಅವರ ಮೂಲಕ ಮಾಡ್ಕೊತಾ ಇದ್ದಾರೆ. ನೆನೆಸಿದ್ದ ಸೇವೆಯ ತುಂಬ ನಮ್ಮಂತೆ ಒಂದು ಇಷ್ಟು ಯಾತಕ್ಕೆ ಬೇಕು ದೇವರಿಗೆ? ಈ ಲೋಕದಲ್ಲಿ ಸಾಮಾನ್ಯವಾಗಿ ಅಜ್ಞಾನಿಗಳಾಗಿರ್ತಕ್ಕಂಥವರು ತಮ್ಮನ್ನು ತಾವೇ ಹೋಗ್ಲಿಕ್ಕೆ, ತಮ್ಮನ್ನು ತಾವೇ ದೊಡ್ಡವರು ಅಂದ್ಕೊತಾರೆ, ತಮ್ಮನ್ನು ತಾವೇ ಇದು ಮಾಡ್ಕೊತಿರ್ತಾರೆ. ಅಂದಮೇಲೆ ಹಾಗೆ ದೇವರಿಗೂ ಈ ಒಂದು ಚಟ ಉಂಟೇನು? ಯಾಕೆ ಈ ರೀತಿ ಮಾಡ್ಕೋಬೇಕು? ತನ್ನ ತಾನೇ ಸೇವೆ ಯಾಕೆ ಮಾಡ್ಕೋಬೇಕು ಅಂದ್ರೆ ಸೇವೆ ಮಾಡುವ ಯೋಗ್ಯತೆ ನಮಗಿಲ್ಲ, ಭಗವಂತನ ಪೂಜಾ ಸೇವೆ ಮಾಡುವ ಯೋಗ್ಯತೆ ನಮಗಿಲ್ಲ. ಅದಕ್ಕೋಸ್ಕರವಾಗಿ ತನ್ನ ಸೇವೆಯನ್ನ ತನ್ನ ಪೂಜೆಯನ್ನ ತಾನು ಮಾಡ್ಕೊತಾಗನೆ ನಮ್ಮ ಕೆಲಸ ಏನು? ಇದು ನಿನ್ನ ಪೂಜಾ ಅಂದ್ರೆ ಆಗುತ್ತೆ. ಅದಕ್ಕೆ ಅನೇಕ ಸಲ ಉದಾಹರಣೆ ಹೇಳಿದೆ, ಸ್ವಾಮಿಗಳು ಕಳಿಸ್ತೀವಿ ಭಿಕ್ಷಾಕ್ಕೆ, ಮನೆ ಅವ್ರ ಸುಪದ್ದು ಬಿಟ್ಬಿಡ್ತೀವಿ, ಆದೊತ್ತು ನಾವು ಯಾವುದೋ ಒಂದು ಮೂಲೆಯೊಳಗೆ ಕೂತ್ಬಿಡ್ತೀವಿ. ಪೂಜೆ ಮಾಡಿದವರು ಸ್ವಾಮಿಗಳು, ಅಡಿಗೆ ಮಾಡಿದವರು ಸ್ವಾಮಿಗಳು ಕಲಿಯೋರು, ಬಡಿಸಿದವರು ಸ್ವಾಮಿಗಳು ಕಲಿಯೋರು, ಅವರೆಲ್ಲ ಹೋದ್ಮೇಲೆ ಯಾಕೋ ಅಂತ ಪುಣ್ಯ ಬಂತು. ಏನ್ ಮಾಡಿ ಅಂತ ಪುಣ್ಯ ಬಂತು? ಸ್ವಾಮಿ ಪೂಜೆ ಮಾಡಿಲ್ಲ, ಅಡಿಗೆ ಮಾಡಿಲ್ಲ, ಬಡಿಸಿಲ್ಲ, ನಿನ್ನಷ್ಟು ಮೂಲ ಕೂತಿದ್ದಿ, ಪುಣ್ಯ ಹಾಗೆ ಬಂತು? ಹಾಗಲ್ಲ, ನಾನು ವಾಸವಾಗಿದ್ದ ಮನೆಯಲ್ಲಿ ಬಂದು ಸ್ವಾಮಿಗಳು ಪೂಜೆ ಮಾಡಿದ್ರಿಂದ ಮನೆಯ ಸಂಬಂಧದಿಂದ ನನಗೂ ಹೆಚ್ಚಿಂತಿ ಪುಣ್ಯ ಬಂತು. ಅಂತೆ ಮಾರನೇ ದಿವಸ ಅದೇ ಸ್ವಾಮಿಗಳು ಪಕ್ಕದ ಮನೆಯಲ್ಲಿ ಬಂದು ಪೂಜಾ ಮಾಡಿದ್ರೆ ನಮ್ಮ ಪುಣ್ಯ ಬಂತು ಅಂತ ನಾವು ಒಂದಕ್ಕೆ ಸಿದ್ಧ. ಯಾಕೆ ಅದೇ ಸ್ವಾಮಿಗಳು ಅಂದ್ರೆ ಆ ಮನೆ ನನ್ನದಲ್ಲ. ಹಾಗೆ ಒಂದು ಜಡವಾದ ಮನೆಯಲ್ಲಿ ಒಬ್ಬರು ಬಂದು ಮಾಡಿದ ಕರ್ಮದ ಫಲವನ್ನು ನಮಗೆ ಬರ್ತದೆ ಅಂತ ತಿಳ್ಕೊತಾರೆ. ಹಾಗೆ ಇದು ಮನೆ ಇವತ್ತಿರ್ತದೆ, ನಾಳೆ ಹೋಗ್ತದೆ, ಅಲ್ಲಿದೆ ನಮ್ಮನೆ, ಇಲ್ಲಿರುವುದೇ ಸುಮ್ಮನೆ. ಆದ್ರೆ ಈ ದೇಹಾಜ್ಯ ಮನೆಯಲ್ಲಿ ಭಗವಂತ ಜೀವ ಅನಾದ್ಯನಂತ ಕಾಲದಿಂದ ಅನಾದ್ಯನಂತ ಕಾಲದಿದ್ದಾರೆ, ಪ್ರತಿ ಕ್ಷಣದಲ್ಲೂ ತನ್ನ ಪೂಜೆಯನ್ನು ತಾನು ಮಾಡ್ಕೊತಾ ಇದ್ದಾನೆ ದೇವರು. ಯಾಕೆ? ನಮ ಫಲ ಕೊಡೋದಕ್ಕೋಸ್ಕರವಾಗಿ ಸ್ವಾಮಿ ಇದರಿಂದ ಪೂಜಾ ಅಂದ್ರೆ ನಮ್ಮ ಮೋಕ್ಷವನ್ನೇ ಕೊಡ್ತಾಳೆ, ನಾವು ಆ ರೀತಿ ತಿಳ್ಕೊತಾ ಇಲ್ಲ. ಅದಕ್ಕೋಸ್ಕರವಾಗಿ ಸೇವ್ಯ ಸೇವಕ ನಿಲ್ಲಿಸಿ ಆ ರೀತಿ ಪೂಜೆ ಮಾಡಿದಷ್ಟು ನಮ್ಮ ಉದ್ಧಾರ ಆಗ. ಮುಂದೆ ಒಂದು ಉದಾಹರಣೆ ಕೊಡ್ತಾರೆ ಜಗನ್ನಾಥ ದಾಸು ಏನು ಅಂತಂದ್ರೆ, ಮಗ ಅವತ್ತು ಹುಟ್ಟಿದ ಹಬ್ಬ, ಮಗನತ್ತ ಸಣ್ಣ ಕೂಸು ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಅಪೇಕ್ಷೆ. ನಮಸ್ಕಾರ ಇದ್ದೇ ಆಶೀರ್ವಾದ ಫಲಿಸಲ್ಲ. ಆ ಮಗ ಏನ್ ಮಾಡಿದ್ರು ನಮಸ್ಕಾರ ಮಾಡಲ್ಲ, ಏನ್ ಮಾಡಬೇಕು ಯೋಚನೆ ಮಾಡ್ದ, ಅಂಗಡಿ ಕರ್ಕೊಂಡು ಹೋದ, 100 ರೂಪಾಯಿ ಖರ್ಚು ಮಾಡ್ದ, ಬಟ್ಟೆ ಕೊಡಿಸ್ದ, ಬಟ್ಟೆ ಕೊಡಿಸಿ ಹೊಸ ಬಟ್ಟೆ ಆಮೇಲೆ ದೇವರದಲ್ಲಿಟ್ಟು ಹೊಸ ಬಟ್ಟೆ ಹಾಕಿ ನೋಡಪ್ಪ, ಹೊಸ ಬಟ್ಟೆ ಹಾಕೊಂಡ ದೇವ್ರ ನಮಸ್ಕಾರ ಮಾಡಬೇಕು, ಹಿರಿಯರ ನಮಸ್ಕಾರ ಮಾಡಬೇಕು ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡಿಸಿ ತಾನು ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡಿದೆ. ಅಲ್ರಿ ಸುಮ್ಮನೆ ಆಶೀರ್ವಾದ ಮಾಡಿದ್ರೆ ಆಗ ಹೋಗ್ತಿತ್ತಪ್ಪ, ಸುಮ್ಮನೆ ತಾನಾಕ 100 ರೂಪಾಯಿ ಕಳ್ಕೋಬೇಕಾಗಿತ್ತು ಅಂತಂದ್ರೆ ಇಲ್ಲ, ನಮಸ್ಕಾರ ಮಾಡಬೇಕಲ್ಲ, ಮಾಡಲ್ಲ. ಹಾಗೆ ಪರಮಾತ್ಮನು ನಮಗೆ ಫಲವನ್ನು ಕೊಡುವುದಕ್ಕೋಸ್ಕರವಾಗಿ, ಸಂಸಾರ ಬಂಧನ ಮುಕ್ತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ತನ್ನ ಪೂಜೆಯನ್ನು ತಾನು ಮಾಡ್ಕೊತಾನೆ. ನಮ್ಮ ಕೆಲಸ ಏನು? ಸ್ವಾಮಿ ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ, ಇದು ನಿನ್ನ ಪೂಜಾ, ನೋಡಿದ್ದು ನಿನ್ನ ಪೂಜಾ, ಕೇಳಿದ್ದು ನಿನ್ನ ಪೂಜಾ, ರಸ ಆಸ್ವಾದನೆ ಮಾಡಿದ್ದು ನಿನ್ನ ಪೂಜಾ, ಸ್ಪರ್ಶ ನಿನ್ನ ಪೂಜಾ, ಎಲ್ಲ ನಿನ್ನ ಪೂಜಾ ಸ್ವಾಮಿ. ಏನ್ ಯಾರು ಮಾಡ್ತಾ ಇಲ್ಲ, ನಿನ್ನ ಪೂಜೆ ನೀನೇ ಮಾಡ್ಕೊತಾ ಇದ್ದಿ. ಯಾಕೆ? ನಮ್ಮ ಮಾಡುವ ಯೋಗ್ಯತೆ ಇಲ್ಲವಾದ್ದರಿಂದ, ನಮ್ಮ ಮೇಲೆ ಅಂತಃಕರಣದಿಂದ ಆ ಫಲವನ್ನು ನಮ್ಮ ಕೊಡುವುದಕ್ಕೋಸ್ಕರವಾಗಿ ನೀನು ಇಷ್ಟು ಖರ್ಚು ಪಡ್ತಾ ಇದ್ದೀ ಸ್ವಾಮಿ, ಇದೆಲ್ಲ ನಿನ್ನ ಪೂಜಾ ಸ್ವಾಮಿ, ಪ್ರೀತನಾಗು ಅಂದ್ಬಿಟ್ರೆ ಮುಗುದೇ. ಎಷ್ಟು ಸುಲಭ! ಅದಕ್ಕೋಸ್ಕರವಾಗಿ ಸುಲಭನೋ ಹರಿ ತನ್ನವರ ನರಗಳಿಗೆ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ನೋ ಸ್ಪೆಷಲ್ ಅಟೆನ್ಷನ್ ಇದ್ದೆ ಪರಮಾತ್ಮನ ಪ್ರೀತಿ ಬಳಸುವುದಕ್ಕೆ. ನಾನು ನೋಡಿ, ನಮಗೆ ಬೆಳಗ್ಗೆ ಅಷ್ಟು ಟೈಮ್ ಮೀಸಲಿಟ್ಟಿದ್ದೇನೆ, ಅದಕ್ಕೆ ಅಷ್ಟು ಟೈಮು, ಇದಕ್ಕೆ ಇಷ್ಟು ಟೈಮು, ಅದಕ್ಕೆ ಅವನಿಗಿಷ್ಟು ಟೈಮು, ನನಗೋಸ್ಕರ ಟೈಮ್ ಮೀಸಲಿಡಲೇಬೇಡ. ನೀವು ಬೇಕಾದ ನಿನ್ನ ಹೆಂಡತಿ ಮಕ್ಕಳಿಗೆ ಟೈಮ್ ಸ್ಪೇರ್ ಮಾಡು, ನನಗೋಸ್ಕರವಾಗಿ ಆ ಭೂಮಿಯನ್ನು ಕೂಡಿಸ್ಬೇಡ ಅಂದ್ಬಿಟ್ಟಿದ್ದೀನಿ. ಯಾಕೆ? ಏನು ಮಾಡುವ ಕರ್ಮಗಳು ಲಕ್ಷ್ಮೀನಿವಾಸನಿಗೆ ಅರ್ಪಿಸು, ಅನುಸಂಧಾನ ಪೂರ್ವಕದಿಂದ ಸಂದೇಶಿಸ ತಿಳಿದಿನಿ. ಎಷ್ಟು ಸುಲಭದೇ ದೇಶಾಭಿಮಾನುಕಂಪಾರ್ಥ. ಅದಕ್ಕೋಸ್ಕರವಾಗಿ ಸೇವಾಸಕ್ತ ಸುರರೊಳಗೆ ಅನವರತ ನೆಲೆಸಿದ್ದು ಏನಪ್ಪ, ಒಂದು ಕ್ಷಣ ಇದ್ದಾರೆ, ಒಂದು ಕ್ಷಣ ಇಲ್ಲ, ಸೇವೆಯ ಕೊಂಬನ ಮರೆತು ಜಾಗರ ಸ್ವಪ್ರಂಗಳು ವರ ಬೋಧಿಸೇನ ಬಹು ಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರೀರವರು ಭೋಗವಿತ್ತು ಸುಷುಪ್ತಿ ಕಾಲದಿ ಸಾಗರವ ನದಿ ಕೂಡುವಂತೆ ವಿಯೋಗರಹಿತ ಅಂಶಗಳ ನೇಕತ್ರ ರೀಜಿಸುವ. ಇಲ್ಲಿ ಜಾಗ್ರದವಸ್ಥೆಯ ಸ್ವಪ್ನಾವಸ್ಥೆಯಲ್ಲಿ ಕೂಡ ವರ ಬೋಧಿಸೇನ ಬಹು ಪ್ರಕಾರ ವಿಭಾಗ ಗೈಸಿ ನಿರಂಶ ಜೀವರ ಚಿಚ್ಚರೀರವರು. ನೋಡಿ, ವಾಯುದೇವರಿಗೆ ಸ್ವರೂಪ ದೇಹದಲ್ಲಿ ಪ್ರವೇಶ ಇಲ್ಲ ಅಂತ ಒಂದು ಅಂತಾರೆ. ಯಾಕಿಲ್ಲ ಅಂದರೆ ಆ ಜೀವನು ಅದು ಈ ಜೀವನು ಅದು ಅಂದಮೇಲೆ ಒಂದು ಅಣುವಳಿಗೆ ಇನ್ನೊಂದು ಅಣು ಹ್ಯಾಕ್ ಸೇರ್ತದೆ. ಆದ್ದರಿಂದ ಇದು ಯುಕ್ತಿಯಿಂದ ಹೇಳ್ತಕ್ಕಂಥದ್ದಷ್ಟೇ, ಪ್ರಮಾಣ ಏನಿಲ್ಲ. ಅವರು ಹೇಳುವಂಥ ಪ್ರಮಾಣಗಳೇ ಇಲ್ಲ. ಯುಕ್ತಿಯಿಂದ ಯಾವುದೋ ಕುತರ್ಕದಿಂದ ಬಾಯಿ ಮುಚ್ಚಲಿಕ್ಕೆ ಹೋಗ್ತಾರೆ. ಇದೇನು ಹೇಳಿದ್ರು, ನಿರಂಶ ಜೀವನ ಚಿಚ್ಚರಿಯನ್ನು ವಿಭಾಗ ಗೈಸಿ ಅತ್ಯ ಅಣುವಾಗಿರ್ತಕ್ಕಂಥ ನಿರಂಶನಾದ ಜೀವನನ್ನು ಕೊಡಲು ಭಗವಂತ ತನ್ನ ಅಚಿಜ್ಞಾತ್ಮಕ ಶಕ್ತಿಯಿಂದ ಅದು ವಿಭಾಗ ಮಾಡುತ್ತಾರೆ. ವಿಭಾಗ ಮಾಡಿಬಿಟ್ಟು ಆಗ ಒಂದು ವಾಸನಾದವಾದ ದೇಹವನ್ನು ಕೊಟ್ಟು ಅದಕ್ಕೆ ಆಗ ನಮಗೆ ಸೊಪ್ಪಂದಲ್ಲಿ ತೋರಿಸ್ಕೊಡ್ತಾರೆ. ಸೊಪ್ಪಂದಲ್ಲಿ ನಾವು ಎಲ್ಲೋ ಇದ್ದಾರೆ ನಮ್ಮ ಬಂಧುಗಳು, ಆಗ ಅವನ್ನಾದರೂ ಇಲ್ಲಿ ಕರ್ಕೊಂಡ್ಬರ್ತಾನೆ. ಇಲ್ಲ ಅವ್ರ ಸೊಪ್ಪದಾಗ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವ್ರಿಗೆ ತೋರಿಸ್ತಾರೆ. ನಾವೇನು ವಾರದಾಗ ಹೋಗಿರಲ್ಲ, ಏನೇನು ಇಲ್ಲ, ನಮ್ಮ ಜೀವ ಇಲ್ಲೇ ಇತ್ತು. ಆ ಜೀವನನ್ನು ವಿಭಾಗ ಮಾಡಿ ತನ್ನ ಅಚಿತ್ಯಾದ್ಭುತ ಶಕ್ತಿಯಿಂದ ಒಂದು ವಾಸನಾಮಯವಾದ ದೇಹವನ್ನು ಕೊಟ್ಟು ಅದನ್ನ ಅಲ್ಲಿ ಹೋಗಿ ಸ್ವಪ್ನದಲ್ಲಿ ಅವರಿಗೆ ತೋರಿಸ್ತಾರೆ. ಇಲ್ಲಿ ನಮಗೆ ಅವರ ಇಲ್ಲಿ ತಂದು ನಮ್ಗೆ ತೋರಿಸ್ತಾರೆ. ಈ ರೀತಿಯಾಗಿ ಚಿಚ್ಚರಿಯರು ಭೋಗವಿತ್ತು ಸುಷುಪ್ತಿ ಕಾದರೆ ನಮಗೂ ಅವರು ಸಂಪರ್ಕವನ್ನು ಕಲ್ಪಿಸಿ ಆಗ ಆನಂದವನ್ನು ಅಥವಾ ದುಃಖವನ್ನು ಕೊಟ್ಟು ಆಮೇಲೆ ಸುಷುಪ್ತಿ ಕಾದರೆ ಯಾವಾಗ ನಿದ್ರಾವಸ್ಥೆಯಲ್ಲಿ ಸಾಗರವ ನದಿ ಕೂಡುವಂತೆ, ನದಿಯ ಸಮುದ್ರದಲ್ಲಿ ನದಿ ಹ್ಯಾಂಗ ಸೇರ್ಬಿಡುತ್ತೆ ಹಾಗೆ ಜೀವನ ತಾನು ಒಳಗೆ ಸೇರಿಸ್ಕೊಂಡ್ಬಿಡ್ತೇನೆ, ಆಲಿಂಗನ ಮಾಡ್ಕೊಂಡ್ಬಿಡ್ತಾನೆ. ಆಗ ನಮ್ಗೆ ವ್ಯಾಪ್ಯದ ಅವಸ್ಥೆ ಇಲ್ಲ, ಸ್ವಪ್ನಾವಸ್ಥೆ ಅಂತಕ್ಕಂಥದ್ದಿಲ್ಲ. ಈ ರೀತಿ ವಿಯೋಗರಹಿತರು ಅಂಶಗಳನ್ನೇ ಕತ್ತರ ಅಯೋಜಿಸುವ. ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ, ನಾವು ಏನಾದರೂ ದೇವರಿಗೆ ನಮ್ಮಿಂದ ಅಪೇಕ್ಷೆ ಮಾಡ್ತಾರೆ. ಸ್ವಪ್ನ ಎಷ್ಟು ಸ್ವಪ್ನ ತೋರಿಸ್ತಾನೆ, ಸ್ವಪ್ನದ ಇಂಥವ್ರು ನೋಡ್ಬೇಕು ಅಂದ್ರೆ ಅವ ತೋರಿಸಿಬಿಡ್ತಾನೆ. ಇಂಥವ್ರು ನೋಡ್ಬೇಕಾಗಿತ್ತು ಅಂತ ಅನ್ಕೊಂಡ್ಬಿಟ್ಟೆ ಸ್ವಪ್ನದ ಹಾಗೆ ಅವರು ತಂದು ನಮ್ಗೆ ತೋರಿಸಿಬಿಡ್ತಾನೆ ದೇವ್ರು ಅಂದಾಗ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಇಷ್ಟಿಷ್ಟು ಮಾಡ್ತಕ್ಕಂತಹ ಪರಮಾತ್ಮ ಅಂದ್ರೆ ಜಾಗ್ರತ ಅವಸ್ಥೆಯೋ ಅವನ ದೀನ, ಸ್ವಪ್ನಾವಸ್ಥೆಯೋ ಅವನ ದೀನ, ಸುಷುಪ್ತಿ ಅವಸ್ಥೆ ಅಂತ ನಾವು ಹೇಳಬೇಕಾದ್ದೇ. ಈ ರೀತಿ ಇರ್ತಕ್ಕಂಥ
ವಿಜಯರಾಜ ವಿಚಾರದಲ್ಲಿ ಹೇಳಬೇಕಾದ್ರೆ ಅವರು ಕೆಲವರಲ್ಲೇ ಪುರಂದರದಾಸರು ಸ್ವಾಮಿ ತಾನೇ ಬಂದವರು ಬೀಜಾಕ್ಷ ಬರದ
ಪುರಂದರದಾಸ ರೂಪದಿಂದ
ರೂಪದಿಂದ ಹಾಗೆ ಮಿಕ್ಕದ್ರಲ್ಲೂ ದೇವರದೇ ರೂಪ ತಾನೇ ಎಲ್ಲ ಇದೆ.
ಹೌದು ಹೌದು, ಆದ್ರೆ ಅಲ್ಲಿ ಆ ಜೀವನನ್ನು ಸೇರಿಸಿರ್ತಾರಲ್ಲಿ, ಜೀವನನ್ನು ಸೇರಿಸಿರ್ತಾರೆ. ಜೀವನನ್ನು ಸೇರಿಸಿ ಅದಕ್ಕೆ ಇಲ್ಲೇನು ಹೇಳ್ತಾರೆ, ನಿರಂಶ ಜೀವರ ಚಿಚ್ಚರೀರವನು ವಿಭಾಗ ಗೈಸಿ ಅಂದ್ರೆ ಅಲ್ಲಿ ಸೇರಿಸಿರ್ತಾರೆ.
ವಾಸನಾಮಯ
ವಾಸನಾಮಯ ಶರೀರವನ್ನು ಕೊಟ್ಟು ಜೀವ ಅಂದ್ರೆ ಇಲ್ಲಿ ಜೀವನ ಕೊಡೋದು ವಿಭಾಗ ಮಾಡ್ತಾರೆ ಅಂದ್ರೆ ಹೇಗೆ ಗೋಧ ದ್ವಿತ್ಯದ ಭೌತಿ ಅಂತ ಆ ಹಲ್ಲಿ ಬಾಲ ಕತ್ತರಿಸ್ತದೆ ಬಾಲ ಅದು ಒಂದಾಗ್ತಿರ್ತದೆ, ಈ ಕಡೆ ಇದು ಒಂದಾಗ್ತಿರ್ತದೆ ಅಂದ್ರೆ ಜೀವ ಅಲ್ಲೂ ಇರ್ತದೆ ಇಲ್ಲೂ ಇರ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ ಗೋದಾದ್ರಿ ತ್ರಿಜಾಭವತೆ ಅಂತ ಹೇಳಿದ ಹಾಗೆ ಜೀವನ ಸ್ವಪ್ನಾವಸ್ಥೆಯಲ್ಲಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಾಹ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತ ಕೊಡುತ್ತೀರ ಅನಾದಿಯರಿಗೆ ಈತನ ವಿಹಾರವು ಗೋಚರಿಸುವುದೇನು. ನಮಗೆ ಅನಾದಿಯಾಗಿದ್ದೇವೆ, ಭಗವಂತನ ಮಹಿಮೆ ನಮ್ಗೆ ಅರ್ಥವಾಗಲ್ಲ. ಪರಮಾತ್ಮೆಯನ್ನು ಭಾರ್ಯರಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಕಾರಣದಲ್ಲೂ ಇದ್ದಾನೆ ಕಾರ್ಯದಲ್ಲೂ ಇದ್ದಾನೆ. ಕಾರಣ ಯಾವುದು? ಒಂದು ಒಂದು ಕೊಡ, ಕೊಡಕ್ಕೆ ಕಾರಣ ಯಾವ್ಯಾವು? ಒಬ್ಬ ಕುಂಭಾರನು ಬೇಕು, ಮಣ್ಣು ಬೇಕು, ನೀರು ಬೇಕು, ಆಮೇಲೆ ಈ ಒಂದು ಚಕ್ರ ಬೇಕು, ತಿರುಗಿಸ್ಲಿಕ್ಕೆ ಒಂದು ಕೋರ್ ಬೇಕು, ಇವೆಲ್ಲ ಕಾರಣ ವಸ್ತುಗಳು. ಕಾರ್ಯ ಯಾವುದು? ಕೊಡ. ಆದ್ದರಿಂದ ಆ ಕಾರಣದಲ್ಲೂ ಇದ್ದಾನೆ ಕಾರ್ಯದಲ್ಲೂ ಇದ್ದಾನೆ. ಕಾರಣ ತನೇಕವಾದಿದ್ದರೆ ಅದರೊಳಗೆ ಅಷ್ಟು ರೂಪದ ಪರಮಾತ್ಮ ಇದ್ದಾನೆ. ಇದ್ದು ಪ್ರೇರಕ ಪ್ರೇರ್ಯ ತಾನಲ್ಲ ತನ್ನ ಹಿಂಡಿ. ಯಾಕಂದ್ರೆ ಕಾರಣ ಪ್ರಕೃತಿ, ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಇರಲೇಬೇಕು ಜಗತ್ತಿನ ಪ್ರತಿಯೊಂದರ ಕೂಡ ಲಕ್ಷ್ಮೀ ಸಹಿತ ಅಂತಲೇ ಪರಮಾತ್ಮನ ಚಿಂತನೆ. ಅದಕ್ಕೆ ಭಾರ್ಯರಿಂದೊಳಗೂಡಿ
ಅಂದ್ರೆ ಸಾತ್ವಿಕ ರಾಜಸ ತಾಮಸ ಅಂದ್ರೆ ಶ್ರೀ ಭೂ ದುರ್ಗಾ ರೂಪಗಳಿಂದ ಆಯಾ ಕಾರಣದಲ್ಲಿದ್ದಾನೆ. ಕಾರ್ಯದಲ್ಲಿ ತಾನಿಟ್ಕೊಂಡು ಪ್ರೇರಕ ಪ್ರೇರ್ಯ ರೂಪಗಳಿಂದ ಪ್ರೇರಕ ಪ್ರೇರಣೆ ಮಾಡುವವರಲ್ಲಿದ್ದು ತಾನು ಪ್ರೇರಣೆ ಮಾಡ್ತಾ ಇದ್ದಾನೆ, ಪ್ರೇರಣೆ ಮಾಡಿಸಿಕೊಳ್ಳುವವರಲ್ಲಿದ್ದು ಪ್ರೇರಣೆ ಮಾಡಿಸ್ಕೊಡ್ತಾ ಇದ್ದಾನೆ ಭಗವಂತ. ಅಲ್ಲಿ ಎರಡು ಕಡೆಗೆ ಭಗವಂತ ರೂಪ ಇದ್ರೇನೆ ಒಂದು ಕಾರ್ಯ ಪ್ರವೃತ್ತಿ. ಅದಕ್ಕೆ ಮೊನ್ನೆ ಹೇಳಿದ ಎಲೆಕ್ಟ್ರೋ ಮ್ಯಾಗ್ನೆಟ್ ಇದ್ದಾರೆ, ಎಲ್ಲಾ ಜಡವೇ ಜಗತ್ತಲ್ಲಿ ನಾವು ನೋಡ್ತಾ ಇರೋದೆಲ್ಲ ಜಡವೇ. ಆ ಜಡದಲ್ಲಿ ಶಕ್ತಿ ಬರಬೇಕಾದ್ರೆ ಪರಮಾತ್ಮ ತಾನು ಒಳಗೆ ಹೋಗ್ತೀವಿ, ಒಳಗೆ ಹೋಗ್ಕಾಗಲೇನೆ ಅದಕ್ಕೊಂದು ಪ್ರೇರಕ ಶಕ್ತಿ ಆಗಲಿ ಪ್ರೇರಿಯ ಶಕ್ತಿ ಆಗಲಿ ಅದೆಲ್ಲ ಬರ್ತಕ್ಕಂಥ ಈ ರೀತಿ ಮಾಡ್ತಾ ಇದ್ದಾನೆ. ಪಟತಂತುಗಳ ಓಡಿದ್ದು ಹೇಗಿದ್ದಾನೆ ಪರಮಾತ್ಮ, ಒಂದು ಬಟ್ಟೆ ಆಗಬೇಕಾದ್ರೆ ಉದ್ದ ಅಡ್ಡ ಎಳೆಗಳು ಸೇರಿ ಒಂದು ಬಟ್ಟೆ ಹೇಗಾಗುತ್ತೆ, ಆಗ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ಸೂರ್ಯ ಕಿರಣಗಳಂತೆ ತನ್ನೆಯ ವೀರ್ಯದಂದಲ್ಲಿ ಕೊಡುತ್ತ ಕೊಡುತ್ತೀಹ. ಈಗ ಬಿಸಿ ಆಗ್ತದೆ, ಒಳ್ಳೆ ಬಿಸಿಲು ಕಾಲದೊಳಗೆ ಆಗ ಏನ್ ಮಾಡ್ತಾನೆ, ನೀರೆಲ್ಲ ತಗೋತಾನೆ ಸೂರ್ಯ, ಎಲ್ಲ ಕೊಚ್ಚೆ ನೀರು ತಗೋತಾನೆ, ಸಮುದ್ರದ ಉಪ್ಪು ನೀರು ತಗೋತಾನೆ, ನದಿ ಸಿಹಿ ನೀರು ತಗೋತಾನೆ, ಎಲ್ಲ ಚರಂಡಿ ನೀರು ತಗೋತಾನೆ, ಎಲ್ಲ ತಗೋತಾನೆ. ತಗೋತಾ ಇದ್ದಾನೆ, ತಗೋತಾ ಇದ್ದೇನೆ ನಮಗೆ ಕಾಣಿಸ್ತಾ ಇದ್ದೇನೆ, ಯಾರು ತಗೋತಾ ಇದ್ದಾನೆ ಸೂರ್ಯ ಅಂತಕ್ಕಂಥ ನಮ್ಗೆ ಕಾಣ್ತಾರೆ. ಇನ್ನು ಅದು ಕೊಡೋವಾಗ ಅದನ್ನ ಯಾಕೆ ಕೊಡ್ತಾನೆ ಎಂಬುದು ನಮ್ಗೆ ಗೊತ್ತಾಗಿಲ್ಲ. ಕೊಡೋವಾಗ ಅದನ್ನ ಅದರಲ್ಲಿರ್ತಕ್ಕಂಥ ದೋಷವೆಲ್ಲವನ್ನು ತೆಗೆದುಬಿಟ್ಟು ಈ ಸೂರ್ಯ ಬಿಸಿಲ ಕಾಲದಲ್ಲಿ ಎಲ್ಲ ನೀರು ತಗೋತಾನೆ, ಕೊಚ್ಚಿ ನೀರೆಲ್ಲ ಯಾಕೆ ತಗೋತಾನೆ, ದಾಹ ಅಂತಲ್ಲ ಸೂರ್ಯನಿಗೇನು ದಾಹವಿಲ್ಲ, ಯಾಕೆ ಅದನ್ನು ತೆಗೆದುಕೊಂಡು ಅದರಲ್ಲಿರಬಹುದಾದ ದೋಷಗಳೆಲ್ಲವನ್ನು ತೆಗೆದು ಅದನ್ನ ಸಿಹಿ ನೀರಾಗಿ ಪರಿವರ್ತನೆ ಮಾಡಿ ಎಲ್ಲಾ ಕಡೆಗೆ ಮಳೆಯ ಮೂಲಕವಾಗಿ ಹಂಚುವುದಕ್ಕೋಸ್ಕರವಾಗಿ ಬಿಸಿಲು ಕಾಲದಲ್ಲಿ ತಾನು ತಗೋತಾನೆ. ಅವನು ಯಾರು ತಗೋತಾ ಇದ್ದಾನೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗಲ್ಲ, ಯಾರ್ಯಾರಿಗೂ ಗೊತ್ತಾಗಲ್ಲ. ಅದೇ ಹಾಗೆ ಕೊಡ್ತಕ್ಕಂತಹ ಪರಮಾತ್ಮನಿಗೆ ಪರಮಾತ್ಮ ತಗೋತಾ ಇದ್ದಾನೆ ಕೊಡ್ತಾ ಇದ್ದಾನೆ ಅಂದ್ರೆ ನಾವು ನಂಬ್ತೀವಿ. ಅವನು ತಗೋತಾ ಇದ್ದಾನೆ ನಮ್ಮ ಇಂದ್ರಿಯಗಳ ಮೂಲಕ ತಗೋತಾ ಇದ್ದಾನೆ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಪರಮಾತ್ಮ ತಗೋತಾ ಇದ್ದಾನೆ. ನಾವು ನಂಬಲ್ಲ, ಯಾಕೆ ನಂಬಲ್ಲ ಅಂದ್ರೆ ನಾವು ನೋಡಲ್ಲ, ನಾವು ನೋಡ್ತಾ ಇಲ್ಲವಾ ಅಂದ್ರೆ ನಾವು ನಂಬಲ್ಲ. ಸೂರ್ಯ ಹೇಗೆ ತಗೋತಾನೆ ಎಂಬುದು ಗೊತ್ತಾಗ್ತೇನು, ಗೊತ್ತಾಗಲ್ಲ. ಹೇಗೆ ತಗೋತಾನೆ ಅದರಲ್ಲಿ ಇರ್ತಕ್ಕಂಥದ್ದೆಲ್ಲ ಹೇಗೆ ತೆಗೆದು ಬಿಡ್ತಾನೆ, ಅದನ್ನು ಹೇಗೆ ಸಿಹಿಯಾಗಿ ಪರಿವರ್ತನೆ ಮಾಡಿ ಅದು ಮೇಘ ರೂಪದಲ್ಲಿ ಹೇಗೆ ಕೊಡ್ತಾನೆ. ಹಾಗೆ ಭಗವಂತನು ಅಕ್ಕೆ ಸಕಲ ಜೀವರಾಶಿಗಳಲ್ಲಿ ಅವರವರ ಕರ್ಮಾನುಸಾರವಾಗಿ ಲಕ್ಷ್ಮೀ ಸಹಿತನಾಗಿ ತಾನು ಇದ್ದುಕೊಂಡು ತಾನು ಆ ಎಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳನ್ನು ತಾನು ತೆಗೆದುಕೊಂಡು ಅವರೇ ಜೀವರಾಶಿಗಳಿಗೆ ಅನುಭವಕ್ಕೆ ತಂದು ಕೊಡ್ತಾ ಇದ್ದಾನಲ್ಲ. ಈ ಪರಮಾತ್ಮನ ವಿಹಾರ ಯಾರಿಗಾದರೂ ಗೊತ್ತಾಗ್ತೇನೆ, ಪ್ರತಿಯೊಬ್ಬ ಜೀವರಾಶಿಯಲ್ಲಿ ಪ್ರತಿ ಕ್ಷಣದಲ್ಲೂ ಈ ಪರಮಾತ್ಮನ ಒಂದು ಪ್ರೋಸೆಸ್ ನಡೀತಾನೇ ಇದೆ. ನಾವು ಯಾವುದು ಜ್ಞಾನವಿಲ್ಲದೆ ನಾನು ಅನುಭವಿಸ್ತೇನೆ ನಾನು ಸಂಪಾದನೆ ಮಾಡಿದ್ದೇನೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಇದು ಬರಬೇಕಾದ್ರೆ ಏನ್ ಮಾಡಬೇಕು, ಈ ಜ್ಞಾನ ಅದಕ್ಕೆ ವ್ಯಾಪ್ತಿ ಸಂಧಿ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನಮ್ಗೆ ಏನು ಇಲ್ಲ ಅಂತ ತಿಳಿಸೋದು ವ್ಯಾಪ್ತಿ ಸಂಧಿ ಮುಖ್ಯವಾದ ಉದ್ದೇಶ ಈ ರೀತಿ ಇರ್ತಕ್ಕಂಥದ್ದು. ಆದ್ದರಿಂದ ಆ ಸಂವಿಧಾನ ಗೋಚರ ಆಗಲ್ಲ. ಈ ರೀತಿಯಾಗಿ ತಿಳಿದುಕೊಂಡು ಅದನ್ನು ಚಿಂತನೆ ಮಾಡ್ತು ಅಂತಂದ್ರೆ ಪರಮಾತ್ಮ ಪ್ರೀತಿ ಮಾಡ್ತೇನೆ. ಇದು ಅದಕ್ಕೆ ಇದು ಕೊಡ್ತಾರೆ, ಜನಕ ತನ್ನಾತ್ಮನೆಗೆ ವರಭೂಷಣ ದುಕೂಲವ ತೊಡಿಸಿ ಅದನ್ನು ಆಗಲೇ ಹೇಳ್ತಾರೆ. ಹರುಷ ತಾ ಒಂದನೆಯ ಕೈಗೊಳ್ಳುತ್ತಾ ಹರಸುತ ಹರುಷ ಪಡುವಂತೆ ವರರು ಹೆಚ್ಚಣ ಪೂಜ್ಯ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಫಲಗಳ ನೀವ ಬದಕರಿಗೆ ಅದೇ ಹೇಳ್ತಲ್ಲ. ಆ ಗುರುಗ ನಮಸ್ಕಾರ ಮಾಡ್ತಿದ್ದಿಲ್ಲ, ಹೋದ ನೂರಾರು ರೂಪಾಯಿ ಖರ್ಚು ಮಾಡ್ದ, ಹೊಸ ಬಟ್ಟಿ ತಗೊಂಡ, ಅವನಿಗೆ ಹಾಕಿಡ, ಹಾಕಿ ನೋಡಪ್ಪ ಹೊಸ ಬಟ್ಟೆ ಹಾಕಿಕೊಂಡಾಗ ದೇವರಿಗೆ ನಮಸ್ಕಾರ ಮಾಡಬೇಕು, ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತೇಳಿ ತಾನು ಮಾಡಿಸಿ ತಾನು ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವಾದ ಮಾಡದಂತೆ ಪರಮಾತ್ಮನು ಪೂಜ್ಯ ಪೂಜಕ ನಿಲ್ಲಿಸಿ ನಾವು ಪೂಜೆ ಮಾಡುವ ಯೋಗ್ಯತೆ ಇಲ್ಲೋ, ಆದ್ದರಿಂದ ಪೂಜೆ ಮಾಡುವವರಲ್ಲೇ ನಮ್ಮಲ್ಲಿದ್ದು ಪೂಜೆ ಮಾಡ್ತಾ ಇದ್ದಾನೆ, ಪ್ರತಿಮಾ ಸಾಲಿಗ್ರಾಮಗಳಲ್ಲಿದ್ದು ಪೂಜಾ ಸ್ವೀಕಾರ ಮಾಡ್ತಾ ಇದ್ದಾನೆ, ಪೂಜಾ ಸಾಧನ ಪದಾರ್ಥಗಳು ಅಲ್ಲೇನಿದ್ದ ಪೂಜೆ ಇಟ್ಕೊಂಡಿರ್ತೀವಿ ಅದರಲ್ಲಿ ತಾನಿದ್ದಾನೆ. ಅದನ್ನೇ ಬ್ರಹ್ಮಜ್ಞಾದಾಯ ಕರ್ಮಾನಿ ಸಂಗಮ ತತ್ವ ಕಳುಹಿಸಿ ಲಿಪ್ಪೆ ಅಲ್ಲ, ಬ್ರಹ್ಮಾರ್ಪಣಂ ಬ್ರಹ್ಮಾವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಭುತ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಭಗವದ್ಗೀತಾ ಪಠ್ಯ. ಆದ್ದರಿಂದ ಎಲ್ಲಾ ಪದಾರ್ಥಗಳಿದ್ದಾನೆ, ಎರಡು ಪದಾರ್ಥಗಳಿದ್ದಾನೆ, ಪೂಜೆ ಮಾಡುವವರಲ್ಲಿದ್ದಾನೆ, ಪೂಜೆ ಮಾಡಿಸಿಕೊಳ್ಳುವವರಲ್ಲಿದ್ದಾನೆ, ಪ್ರತಿಮಾ ಸಾಲಿಗ್ರಾಮಗಳಲ್ಲಿದ್ದಾನೆ, ಎಲ್ಲ ಕಡೆ ತನ್ನ ಪೂಜೆಯನ್ನು ತಾನೇ ಮಾಡ್ಕೊತಾ ಇದ್ದಾನೆ ಪರಮಾತ್ಮ. ಈ ರೀತಿ ಇರ್ತಕ್ಕಂಥ ಮಾಡಿಕೊಂಡು
ಇದನ್ನು ಯಾರು ಸಂಭ್ರಮದಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ಅವರು ಮೋಕ್ಷವನ್ನೇ ಕೊಟ್ಟುಬಿಡ್ತಾರೆ. ತನಗೆ ತಾನಾಗಿ ಫಲಗಳ ನೀವ ಬದುಕಲಿದೆ. ಈ ರೀತಿ ತಿಳ್ಕೊಂಡಿರ್ತಕ್ಕಂಥವರಿಗೆ ಅನೇಕ ಫಲಗಳನ್ನು ಅಂದರೆ ಮೋಕ್ಷಾಕ್ಷ ಫಲವನ್ನೇ ಕೊಟ್ಟುಬಿಡ್ತಾರೆ. ಅಂದ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವ ನೆರಗಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ ಇಂದಿರಾದವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ವಹಿಸಿ ಸುಖಾಸುಖಾತ್ಮಕ ಸಂಸ್ಕೃತಿಯೋರ್ವ. ಇನ್ನ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ತಂದೆ ಮಗ ಲಗ್ನ ಬರ್ತಾನೆ ಅಥವಾ ಮಗಳ ವಯಸ್ಸಿ ಬರ್ತಾಳೆ, ಬಂದ್ಮೇಲೆ ಆಗ ಅವರಿಗೆ ಲಗ್ನ ಮಾಡಿಬಿಡ್ತಾನೆ. ಲಗ್ನ ಮಾಡುವಾಗ ಏನ್ ಮಾಡ್ತಾನೆ? ಸಂಭ್ರಮದಿ ಬಂಧು ಬಳಗ ನೆರೆಸಿ, ತಾನೊಬ್ಬನೇ ಮಾಡಿಬಿಡಲ್ಲ, ತನ್ನ ಬಂಧು ಬಳಗ ಎಲ್ಲಾರನ್ನೂ ಕರೆಸಿ ಸಂಭ್ರಮದಿಂದ ಮದುವೆ ಮಾಡ್ತಾನೆ. ಮದುವೆ ಮಾಡಿ ಆ ಗಂಡ ಹೆಂಡತಿನ ಒಂದು ಮನೆಯೊಳಗೆ ಬಿಟ್ಟು ನೀವು ಸುಖವಾಗಿರ್ತೀರಿ, ನಿಮ್ಮ ಮನೆಯೊಳಗೆ ಸುಖವಾಗಿದ್ದೀರಪ್ಪ ನೀವು, ಆದ್ದರಿಂದ ಅಂತಕೊಂಡು ಹೇಳ್ತಾರೆ. ಹಾಗೆ ಪರಮಾತ್ಮನು ಅಷ್ಟೇ, ಈ ಜೀವನಿಗೆ ಚೇತನ ಆ ಗುಣ ಯಾವುದು? ಇಂದ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ವಹಿಸಿ ಆ ಜೀವನ ಮೇಲೆ ಅಳುವಾಗಿರ್ತಕ್ಕಂತಹ ಜೀವನ ಮೇಲೆ ಏನು ಸುಖ ಅನುಭವಿಸುವ ಯೋಗ್ಯತೆ ಇಲ್ಲ, ಸುಖ ಅನುಭವಿಸುವ ಯೋಗ್ಯತೆ ಇಲ್ಲ. ಆಗ ಪರಮಾತ್ಮ ಏನ್ ಮಾಡ್ತೇನೆ? ಅದನ್ನ ಈ ಗುಣಗಳ ಸಂಬಂಧ ಅಂದ್ರೆ 24 ತತ್ವಗಳೇನಿದ್ದಾವೆ 24 ತತ್ವಗಳ ಸಂಬಂಧವನ್ನು ಕೊಡ್ತಾನೆ. ಈ ದೇಹ ರಚನೆ ಮಾಡ್ತೇನೆ, ಮಾಡಿಬಿಟ್ಟು ತನ್ನ ಇಚ್ಛೆಯಂತೆ ಯಾವ ಜೀವನ ಯಾವ ಕಾಲಕ್ಕೆ ಯಾವ ದೇಹ ಕೊಡಬೇಕು ಅಂತಕ್ಕಂತಹ ಚೇತನ ಮಾಡ್ತೇನೆ. ಅದಕ್ಕೆ ಸಂಬಂಧ ವಹಿಸಿ ಸುಖಾಸುಖಾತ್ಮಕ ಸಂಸ್ಕೃತಿಯೊಂದು ಅವನವನು ಕರ್ಮಾನುಸಾರವಾಗಿ ಸುಖ ಅಂದ್ರೆ ಜೀವ ಇದ್ದಾನೆ, ಜೀವನಿಗೆ ಅದರಿಂದ ಹಾಗೆ ಅನುಭವಿಸಿ ಯೋಗ್ಯತೆ ಇಲ್ಲವಾದ್ದರಿಂದ, ಅನುವಾದ ಜೀವನ ಏನು ಮಾಡುವ ಯೋಗ್ಯತೆ ಇಲ್ಲವಾದ್ದರಿಂದ ಆ ಜೀವನ ಮೇಲೆ ಈ 24 ತತ್ವಗಳ ಸಂಬಂಧವನ್ನು ಗಳಿಸಿ, 24 ತತ್ವಗಳೇನಿದ್ದಾವೆ ಆ ಗುಣಗಳ ಸಂಬಂಧ ಗಳಿಸಿ ಈ ದೇಹವನ್ನು ರಚನೆ ಮಾಡಿ ಅದಾದ ಮೇಲೆ ಅಲ್ಲಿರ್ತಕ್ಕಂಥ ಅನೇಕ ಹೆಚ್ಚು ಜನರಿದ್ದಾರೆ. ವರ್ಣಾಭಿಮಾನಿ ದೇವತರು, ತತ್ವಾಭಿಮಾನಿ ದೇವತರು, ನಾಟ್ಯಾಭಿಮಾನಿ ದೇವತರು ಇವರೆಲ್ಲ ಸೇರಿಸಿ ದೇಹದಲ್ಲಿ ತಂದಿಟ್ಟು